यजितं तव भक्तानाम् अस्माकं नृहरे हरे सदासु कार्यं कार्यज्ञ प्रलयकायित प्रभ हरिकथामृत हर गुरुगळ करुणदिंदा पणितु पेळुवे परम भगवद् भक्तरिदनादरदि केळुवदु. ಇದು ಅಲ್ಲಿ ನಾವು ದೇವರನ್ನ ನಾವು ಮಾಡುವಾಗ, ಪೂಜೆ ಮಾಡುವಾಗ, ಅರ್ಚನೆ ಮಾಡುವಾಗ, ದೇವರ ಪೂಜೆ ಮಾಡುವಾಗ, ಪೂಜೆ ಮಾಡುವನು ಫಸ್ಟ್ ಮೊಟ್ಟ ಮೊದಲು ಯಾವುದನ್ನ ನೆನಪಿಗೆ ತರಬೇಕು ಅಂದ್ರೆ ಅಲ್ಲಿ ನಮ್ಗೆ ಪ್ರಸಿದ್ಧವಾದ ಈ ಋಗ್ವೇದದಲ್ಲಿ ಬಂದ ಒಂದು ಒಂದು ಶ್ಲೋಕವನ್ನ ಅಲ್ಲಿ ಹೇಳ್ತಾರ, ನೀವು ಕೇಳಿರ್ತೀರಾ, ನಿಶುಸೀದ ಗಣಪತಿ ಗಣೇಶುತ್ವಾಂ ಆಹುಹು ಅಂತ ಹೇಳ್ತಾರ. ಇದಕ್ಕೆ ಏನ್ ಅರ್ಥ ಆಗತ್ತಂದ್ರೆ ಫಸ್ಟ್ ಮೊಟ್ಟ ಮೊದಲು ನಿಶುಸೀದ ಅಂತ ಹೇಳುವಾಗ ಚಂದಾಗೆ ಬಂದು ಕೂತುಕೋ ಅಂದ್ರೆ ದೇವರು ಕೂತೇ ಇದ್ದಾನೆ ನಮ್ಮ ಹೃದಯದಲ್ಲಿ. ದೇವರು ನೀನೇ ನನ್ನ ಒಳಗೆ ಚಂದಾಗೆ ಕೂತಿದ್ದಿ. ಚಂದಾಗೆ ಕೂತಿದ್ದಿ ಅಂದ್ರೆ ಚಂದಾಗೆ ನನ್ನನ್ನ ಪ್ರೇರಣೆ ಮಾಡಿಸಿ ಅಂದ್ರೆ ಏನು ಪ್ರೇರಣೆ, ನೀನೇ ಮಾಡಿ ಮಾಡಿಸ್ತಾ ಇದ್ದಿ ಎಂಬೋ ಇದನ್ನ ನನಗೆ ಚಂದಾಗೆ ತಿಳಿಸುತ್ತಾ ನೀನು ಕೂತಿರು, ಕೂತಿದ್ದೀಯಾ ಕೂತಿರು ಎಂಬೋ ಪ್ರಾರ್ಥನೆ ಸೀದ ಅಂತ. ಯಾರು ಯಾರನ್ನ ಹೇಳ್ತಾ ಇದ್ದೀವಿ ಅಂದ್ರೆ ಗಣಪತಿ ಗಣೇಶ ಗಣಪತಿ ಅಂತ ಹೇಳ್ತಾರೆ. ಗಣಪತಿ ಅಂತ ಗಣಪತಿ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ ಗಣಗಳು. ಗಣಗಳು ಅಂದ್ರೆ ನಾವು ತಗೊಳ್ತೇವೆ ರುದ್ರಗಣ, ರುಜುಗಣ, ಶಿವಗಣ, ಐ ಮೀನ್ ವೇರಿಯಸ್ ಗಣದೇವತೆಗಳು ಎಲ್ಲ. ಗಣ ಅಂದ್ರೆ ಒಂದೊಂದು ಗುಂಪು ಗುಂಪಾಗಿರುವಂಥದ್ದು. ಈ ಗುಂಪು ಎಂಬುದನ್ನ ಈ ತಾರತಮ್ಯ ಪ್ರಕಾರ, ಕಕ್ಷ ತಾರತಮ್ಯ ಪ್ರಕಾರ ಆ ಗಣಗಳು, ಆ ಕಕ್ಷ ಎಂಬುದೊಂದು ಗಣ ಹಾಗೇನೂ ತಗೊಳ್ಬಹುದು. ಅಥವಾ ಗಣ ಅಂದ್ರೆ ಜೀವಗಣ, ಜೀವಗಣಗಳಿದೆ, ಎಂಟೈರ್ ಜೀವಗಣ. ಈ ಜೀವಗಣಕ್ಕೆ ಜೀವಗಣಕ್ಕೆ ಗಣಪತಿ, ಪತೆ ಅಂದ್ರೆ ಪಾತಿ, ರಕ್ಷಣೆ ಮಾಡುವವನು ಅಂತ, ಪ್ರೊಟೆಕ್ಟರ್, ಈ ಗಣಗಳನ್ನ ರಕ್ಷಣೆ ಮಾಡೋನು. ಇದು ಎರಡು ಅರ್ಥದಲ್ಲಿ ತಗೊಳ್ತೀವಿ. ಒಂದೊಂದು ಗಣ ಇರುತ್ತೆ. ಇವಾಗ ರುದ್ರಗಣ ಅಂತ ಹೇಳ್ತೀವಿ. ರುದ್ರಗಣ ಅಂತ ತಗೊಂಡ್ರೆ ರುದ್ರಗಣಕ್ಕೆಲ್ಲ ಪತಿಯಾಗಿ ಯಾರಿದ್ದಾನಂದ್ರೆ ಮಹಾರುದ್ರ ದೇವ, ಅವನಿದ್ದಾನೆ. ಹೀಗೇನು ತಗೋಬಹುದು. ಅಥವಾ ಎಲ್ಲ ಗಣಗಳಿಗೇನು ಪತಿಯಾಗಿ ಇರೋರಿಗೆ ಅವನು ಈಶನಾಗಿದ್ದ. ಗಣಪತಿ ಗಣೇಶು, ಗಣೇಶು ಈಶನಾಗ, ಒಡೆಯನಾಗ, ಈ ಗಣಗಳು, ಈ ಗಣಗಳ ಸಮುದಾಯ, ಅದ ಪತಿಗಳು, ಅವರಿಗೆ ಈಶ ಅಂದ್ರ ಒಡೆಯ ಅಂತ, ಅಥವಾ ಈಶ ಅಂದ ಸಾಮರ್ಥ್ಯ ಅವರಲ್ಲಿ, ಈ ಗಣಗಳಲ್ಲಿ ಇರುವಂತ ಪತಿಗಳಲ್ಲಿ. ಅಂದ್ರೆ ಬೇಸಿಕಲಿ ನಮ್ಮಲ್ಲಿ ಬಂದು ಇವನು ಕೂತಿದ್ದಾನೆ, ನಮ್ಮ ಹೃದಯದಲ್ಲಿ ಒಂದು ಕೂತಿದ್ದಾನೆ. ಕೂತವನು ಯಾರು ಅಂದ್ರೆ ಸರ್ವಶ್ರೇಷ್ಠನಾದಂತ ಭಗವಂತ. ಅವನು ಒಬ್ಬನೇ ಕೂತಿದ್ದಾನ ಅಂದ್ರೆ ಇಲ್ಲ, ಇಲ್ಲಿ ವೇರಿಯಸ್ ಗಣ ಜೀವಗಣಗಳು ಅಂದ್ರೆ ಗಣಪತಿಗಳು ನಮ್ಮ ಒಂದೊಂದು ಇದಕ್ಕೇನು ಪ್ರೇರಣೆ ಮಾಡ್ಲಿಕ್ಕೆ ಇರುವಂತ ಈ ದೇವತೆಗಳು ಇದ್ದಾರೆ. ಈ ದೇವತೆಗಳು ಎಲ್ಲರಿಗೇನು ಅವರೊಳಗೇನೂ ಕೂತಿದ್ದಾನೆ. ನಿಶುಸೀದ ಅವ್ರಿಗೆ ಅವರು ನೆನಪು ಚಂದಾಗ ಅವ್ರಿಗೆಲ್ಲ ಇದೆ. ಅವರಲ್ಲಿ ಕೂತು ಅವರಲ್ಲಿ ಆ ಸಾಮರ್ಥ್ಯ ಅವರ ಮೂಲಕವಾಗ ಪ್ರಕಟ ಮಾಡುತ್ತಾ ಇದ್ದಾನೆ. ಅವನು ಗಣೇಶು, ಅವನು ಗಣಗಳಿಗೆ ಅವನು ಒಡೆಯನಾಗೂ ಇದ್ದಾನೆ. ಅದು ಇಲ್ಲಿ ಪತಿ ಗಣಪತಿ, ಗಣಪತಿ ಗಣೇಶು ಅಂತ. ಗಣಪತಿ ಅಂದ್ರೆ ಪತಿ, ಅವನಿಗೆ ಪಾಲನೆ ಮಾಡುತ್ತಾನು, ಪ್ರತಿಯೊಬ್ಬರನ್ನು ಪಾಲನೆ ಮಾಡಿ ಪತಿಯಾಗೇನೂ ಇದ್ದಾನೆ, ಈಶನಾಗೇನು ಇದ್ದಾನೆ ಅಂದ್ರೆ ಒಡೆಯನಾಗೇನು ಇದ್ದಾನೆ, ಸಾಮರ್ಥ್ಯವನ್ನು ಇಟ್ಟಿದ್ದಾನೆ. ತ್ವಾಂ ನೀವು ಆಹು ಆಹು ಅಂದ್ರೆ ನೀವು ಹಾಗೆ ಇದ್ದೀರಾ ಅಂಬೋ ತಿಳುವಳಿಕೆಯನ್ನ ನನಗೆ ಕೊಡಿ. ನಾನು ಪೂಜೆ ಮಾಡಿಸ್ತಾ ಇದ್ದೀನಿ ಅಂದ್ರೆ ಏನರ್ಥ ಅಂದ್ರೆ ನೀವೇ ಇಟ್ಟು ನಾವು ಪೂಜೆ ಮಾಡ್ತೀವಿ ಅಂದ್ರೆ ನಮ್ಮ ಇಂದ್ರಿಯಗಳ ಮೂಲಕವಾಗ ಪೂಜೆ ಮಾಡ್ತೀವಿ, ನಾವು ಮನಸ್ಸು ಎಲ್ಲದನ್ನು ಪೂಜೆ ಮಾಡ್ತೀವಿ. ಸೊ ಪ್ರತಿ ಕಣ ಕಣಗಳಲ್ಲಿ ಇಷ್ಟು ದೇವತೆಗಳು ಇದ್ದಾರೆ. ಇಷ್ಟು ದೇವತೆಗಳಲ್ಲಿ ನೀನೇ ಪತಿಯಾಗಿ, ನೀನೇ ಸ್ವತಂತ್ರನಾಗಿ, ನೀನೇ ಆ ಶಕ್ತಿ ಸಾಮರ್ಥ್ಯವನ್ನ ಕೊಟ್ಟು ನೀನು ಮಾಡಿಸ್ತಾ ಇದ್ದಿ ಎಂಬ ನೆನಪನ್ನ ನನಗೆ ಕೊಡು ಅಂತ ಹೇಳ್ತಾರೆ. ತ್ವಂ ಆಹು ಮತ್ತು ಏನು ಅಡ್ಜೆಕ್ಟಿವ್, ಇನ್ನೊಂದು ಅಡ್ಜೆಕ್ಟಿವ್ ತರ್ತಾರೆ. ಕವೀನಾಮ್, ಕವೀನಾಮ್ ಅಂದ್ರೆ ಕವೀನಾಮ್ ಅಂತ ಇಲ್ಲಿ ಹೇಳುವ ಕವಿಗಳು ಅಂದ್ರೆ ಕವಿ ಅಂದ್ರೆ ಜ್ಞಾನಿ, ಪಂಡಿತ ಜ್ಞಾನಿ ಅಂತ ಹೇಳ್ತಾರೆ. ಸೊ ಕವಿ ಜ್ಞಾನಿಗಳಲ್ಲಿ ಕವೀನಾಮ್ ವಿಪ್ರಥಮಂ, ವಿಪ್ರಥಮಂ ಕವೀನಾಮ್ ಅಂತ ಬರುತ್ತೆ. ಕವೀನಾಮ್ ವಿಪ್ರಥಮ ಕವಿಗಳು ಅಂದ್ರೆ ಜ್ಞಾನಿಗಳು ಅನೇಕರು. ಇವರು ಒಂದೊಂದು ದೇವತೆಗಳು, ಒಂದೊಂದು ಗಣಗಳು, ಇವರುಗಳು ಈ ಜ್ಞಾನಿಗಳಲ್ಲಿ ನೀನು ವಿಪ್ರಥಮನಾಗಿದೆ. ಏನು ವಿಪ್ರಥಮ ಅಂದ್ರೆ ವಿಪ್ರಥಮ, ಇದಕ್ಕೆ ಮೂರು ಅಡ್ಜೆಕ್ಟಿವ್ ತರ್ತ. ತಮ ಅಂತ ಹೇಳಿದ್ರೆ ಶ್ರೇಷ್ಠ ಅಂತ ಆಗುತ್ತೆ. ವಿ ಅಂತ ಹೇಳುವಾಗ ವಿಶೇಷವಾಗಿ, ನೀನು ವಿಶೇಷಣಗಳಿಂದ ನೀನು ಶ್ರೇಷ್ಠನಾಗಿದ್ದೀನಿ. ಏನು ವಿಶೇಷ ಅಂತ ತಕೊಳ್ಳೋದು, ವಿವಿಧವಾಗಿ ಅಂದ್ರೆ ಒಬ್ಬೊಬ್ಬರಲ್ಲಿ ಒಂದೊಂದು ಕವಿಗಳಲ್ಲಿನ ಒಂದೊಂದು ಜ್ಞಾನಿಗಳಲ್ಲಿನ ಒಂದು ವಿವಿಧ ಅವರವರಲ್ಲಿ ಅವರವರಕ್ಕೆ ತಕ್ಕಂತೆ ಕಾರ್ಯಗಳನ್ನ ಮಾಡಿಸ್ತಾ ಇದ್ದಿ ಅಂತ. ಸೊ ವಿ ತಮಂ ಪ್ರ ಅಂತ ಇಲ್ಲಿ ಬರುತ್ತೆ. ವಿ ಪ್ರ ತಮಂ, ತಮಂ ನೋಡಿದ್ದೀವಿ, ವಿ ಅಂದ್ರೆ ವಿವಿಧವಾಗಿ ಅಥವಾ ವಿಲಕ್ಷಣವಾಗಿ ಅಥವಾ ವಿಶೇಷವಾಗಿ ನೀನಿದ್ದಿ. ಆಮೇಲೆ ಪ್ರ ತಮಮಾಗಿದ್ದಿ, ಬರೀ ಅದು ಮಾತ್ರ ಅಲ್ಲ, ಪ್ರ ಅಂದ್ರ ಪ್ರ ಅಂದ್ರ ಪ್ರ ಅಂಬೋ ಧಾತುಗೆ ಪೂರ್ಣ ಅಂತ ಒಂದು ಅರ್ಥ ಇದೆ. ಇದೆ ಇನ್ನೊಂದು ಪ್ರೂ, ಪ್ರೂ ಪೂರ್ಣ ಅಥವಾ ಪ್ರೂ ಪಿಪರ್ತಿ ಅಂದ್ರ ಧಾರಣ ಪೋಷಣ ಮಾಡಿ, ಧಾರಣೆ ಪೋಷಣೆ ಮಾಡೋರು ಈ ಕವಿಗಳು ಜ್ಞಾನಿಗಳು ಎಲ್ಲರೂ ಇದ್ರು. ನೀನು ಪ್ರ ಪ್ರ ಅಂದ್ರೆ ಪೂರ್ಣನಾಗಿ, ಪೂರ್ಣ ಸ್ವತಂತ್ರನಾಗಿ ನೀನೇ ಎಲ್ಲರಲ್ಲಿನೂ ಇದ್ದು ಈ ಒಂದು ಕೆಲಸಗಳನ್ನ ಮಾಡಿಸ್ತಾ ಇದ್ದಿ ಅಂದ್ರೆ ನಿರವಧಿಕ ಪೂರ್ಣತಮ ಅಂತ ಬನ್ನಂಜಯ ಗೋವಿಂದಾಚಾರ್ಯ ಇದಕ್ಕೆ ಅರ್ಥ ಕೊಟ್ಟಿದ್ದಾರೆ. ವಿಪ್ರತಮ ಅಂದ್ರೆ ನಿರವಧಿಕ ಪೂರ್ಣತಮ, ಶ್ರೇಷ್ಠರು ಅನೇಕರು ಇದ್ದಾರೆ, ಪೂರ್ಣ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರು ಪೂರ್ಣರಾಗಿ ಇದ್ದಾರೆ. ಇವನು ನಿರವಧಿಕವಾಗಿ, ಇಟ್ ಇಸ್ ನಾಟ್ ಎ ರಿಲೇಟಿವ್ ಪೂರ್ಣತ್ವ ಅಲ್ಲ, ಇನ್ನು ನಿರವಧಿಕವಾಗಿ ಪೂರ್ಣತಮ ಹಾಗೇನೆ ಇದ್ದೀನಿ ಅಂತ ಚಿಂತನೆ ಮಾಡಬೇಕು. ಸೊ ವಿಪ್ರತಮಂ ಕವೀನಾಂ ಅಂತ. ಆಮೇಲೆ ಬರೋದು ಇಂಪಾರ್ಟೆಂಟ್, ನರುತೆ ಸ್ವಕ್ರಿಯತೆ ಕಿಂಚನಾರೆ. ಕಿಂಚನಾರೆ ಅಂದ್ರೆ, ಕಿಂಚನಾರೆ ಅಂದ್ರೆ ಆರೆ ಅಂತ, ಕಿಂಚನ ಆರೆ ಅಂತ ಬರುವಾಗ ನಮ್ಮ ಹತ್ರ ಇಲ್ಲಿಯೂ ಸರಿ ಅಲ್ಲಿಯೂ ಸರಿ ಎಲ್ಲರಲ್ಲಿನೂ ಸರಿ ಅಂದ್ರೆ ಒಳ್ಳೆ ಜನರಲ್ಲಿನೂ ಹತ್ರನೂ ನೀನೇ ಇದೆ. ನಾವು ದೇವರನ್ನ ಹತ್ರ ಹತ್ರ ಇದ್ದಾನೆ, ದೇವರು ಪೂಜೆ ಮಾಡುವಾಗ ನಮ್ಮ ಹತ್ರ ದೇವರು ಇದ್ದಾನೆ ಎಂಬ ಭಾವನೆಯಿಂದ ನಾವು ಮಾಡ್ತೀವಿ. ನಮ್ಮಲ್ಲಿ ಇದ್ದು ಆ ದೈತ್ಯರು ದೇವರಿಂದ ದೂರವಾಗಿದ್ದಾರೆ, ಅವರು ಹತ್ರ ಇದ್ದಾರಲ್ಲ ಅಂದ್ರೆ ಹತ್ರ ಇಲ್ಲ, ಅವರು ಫಿಸಿಕಲಿ ಹತ್ರ ಇರಬಹುದು, ಆ ಒಂದು ಚಿಂತನೆಯಲ್ಲಿ ವಿರುದ್ಧವಾದ ವಿರುದ್ಧ ಗತಿಯಿಂದ ದೂರವಾಗಿದ್ದೆ ಅಂದ್ರೆ ಎಲ್ಲರಿಗೇನು ಕಿಂಚನಾರೆ ಅಂದ್ರೆ ಎಲ್ಲರಿಗೇನು ಹತ್ರ ಇರೋರು ನಿನಕ್ಕಿಂತ ದೂರ ಇರೋರು. ಆ ನಿನ್ನ ಭಕ್ತಿಯಿಂದ ದೇವತೆಗಳು ಹತ್ರ ಇದ್ದಾರೆ, ನಿನ್ನ ದ್ವೇಷದಿಂದ ದೈತ್ಯರು ದೂರ ಇದ್ದಾರೆ, ನಾವು ಇನ್ ಬಿಟ್ವೀನ್. ಸೊ ಹೀಗೆ ನಾವು ಎಲ್ಲರೂ ನರುತೆ ತತ್ಕ್ರಿಯತೆ ಅಂದ್ರೆ ನಿನ್ನನ್ನ ಬಿಟ್ಟು ಒಂದು ಕಾರ್ಯವು, ಒಂದು ಕಾರ್ಯನು, ನಾನು ಇವಾಗ ಪೂಜೆ ಮಾಡ್ತೀನಿ ಅಂತ ಕೂತಿದ್ದೀನಿ, ನಿನ್ನ ಬಿಟ್ಟು ಯಾರು ನನ್ನ ದೇಹದಲ್ಲಿ ಇರುವಂತ ದೇವತೆಗಳಾಗಲಿ, ನನ್ನ ದೇಹದಲ್ಲಿ ಇರುವಂತ ದೈತ್ಯರಾಗಲಿ, ಎಲ್ಲೆಡೆನು ಈ ಪಾತ್ರಗಳು ಪೂಜೆ ಮಾಡೋದು ಅಂದ್ರೆ ಪೂಜ್ಯನಾದ ಭಗವಂತ, ಆ ಪೂಜಕ ಮತ್ತು ಪೂಜಾ ಸಾಧನ ವಸ್ತುಗಳು, ಆಮೇಲೆ ಪೂಜೆ ಅಂಬೋ ಆ ಕ್ರಿಯೆ. ಸೊ ಈ ನಾಲ್ಕು ಬರುತ್ತೆ, ಈ ನಾಲ್ಕಲ್ಲಿನೂ ನೀನೇ ಇದ್ದಿ ಇಲ್ಲಿ. ಈ ನನ್ನಲ್ಲಿ ಮಾತ್ರ ಎಲ್ಲ ಪ್ರತಿ ಇದು ಇದು ಒಂದೊಂದಲ್ಲಿನೂ ಆ ದೇವತೆಗಳು ದೈತ್ಯರು ಇದ್ದಾರೆ. ಸೊ ಒಂದೊಂದಲ್ಲಿನ ಒಂದೊಂದು ಕ್ರಿಯೆಯಲ್ಲಿ, ಆಮೇಲೆ ಪೂಜೆ ತಕ್ಕೊಳ್ಳೋದು, ಪೂಜೆ ತಕ್ಕೊಳ್ಳೋನು ಭಗವಂತ ಒಬ್ಬನೇ ತಾನಂದ್ರೆ ಆ ಟ್ಯೂಬ್ ತರ ಹೋಗುತ್ತಲ್ಲ, ನಮ್ಮ ಗುರುಗಳು ಅವರ ಗುರುಗಳು ಅವ್ರ ಗುರುಗಳು ಆ ಟ್ಯೂಬ್ ಮೂಲಕವಾಗಿ ಹೋಗಿ 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 ಸೇರುತ್ತೆ. ಸೊ ಒಬ್ಬೊಬ್ಬರು ಪೂಜೆ, ಅದೇ ಹೇಳ್ತೀವಲ್ಲ ಮುಖ್ಯ ಪ್ರಾಣರು, ನಾವು ಮಾಡುವ ಇದನ್ನ ಸ್ವೀಕಾರ ಮಾಡಿ ದೇವರಿಗೆ ಅರ್ಪಣೆ ಅವರೇ ಮಾಡ್ತಾರೆ. ನಾವು ದೇವರೇ ತಕ್ಕೋ, ಕೃಷ್ಣಾರ್ಪಣ ಅಂತ ನಾವು ಬಿಟ್ಟಾಗ ದೇವರು ಓಡಿ ಬಂದು ತಕ್ಕೊಳ್ಳೋದೇ ಇಲ್ಲ. ಕೃಷ್ಣಾರ್ಪಣ ಅಂತ ನಾವು ಬರೀ ಹೇಳ್ತೀವಿ, ಪ್ರಾರ್ಥನೆ ಮಾಡಿದ್ರೆ ಅದು ದೇವತಾ ತಾರತಮ್ಯ ಪ್ರಕಾರ ಕೊನೆಯಲ್ಲಿ ಅದರಲ್ಲಿ ಇರುವಂತಹ ದೋಷಗಳೆಲ್ಲ ತೆಗೆದು ಎಲ್ಲ ಸ್ವಚ್ಛ ಮಾಡಿ ಯಾವ ರೀತಿಯಿಂದ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅದನ್ನ ವಾಯುದೇವರು ಮಾಡ್ತಾರೆ. ಸೊ ಇಷ್ಟು ಜನರು ಇದ್ದಾರೆ. ಸೊ ನಾಲ್ಕನೇನು ಪೂಜ್ಯ, ಪೂಜಕ, ಪೂಜಾ ಸಾಧನ ಮತ್ತು ಪೂಜೆಗೆ ಮಾಡುವಂತ ಎಲ್ಲವೂ ಸೇರಿ ಒಂದು ಕ್ರಿಯೆಗಳ ಒಂದೊಂದು ಕ್ರಿಯೆಗಳ ಸಮೂಹವಾದಂತಹ ಕರ್ಮ, ಇಷ್ಟಿನಲ್ಲಿನೂ ನೀನೇ ಇದ್ದಿ. ನಿನ್ನನ್ನ ಬಿಟ್ಟು ನರುತೆ ತತ್ಕ್ರಿಯತೆ, ನಿನ್ನನ್ನ ಬಿಟ್ಟು ಯಾವುದು ಏನು ಮಾಡ್ಲಕ್ಕೆ ಸಾಮರ್ಥ್ಯ ಯಾರಿಗೇನು ಇಲ್ಲ ಅಂಬುದು ನಾ ಹಂಕತ್ತ ಹರಿಕತ್ತ ಅಂತ ಅದಕ್ಕೆ ನಾವು ಹೇಳ್ತೀವಿ. ನೀನೇ ಮಾಡಿ ಮಾಡಿ ಇಷ್ಟು ಒಂದು ಶ್ಲೋಕ ಹೇಳಕ್ ಇಷ್ಟು ಒಂದು ದೊಡ್ಡದಾದ ರುಕ್ಕು ನಾವು ಹೇಳಲ್ಲ, ನಾವು ಮನಸ್ಸಲ್ಲಿ ನೀನೇ ಮಾಡಿ ಮಾಡಿಸಪ್ಪ ಅಂತ ಆ ಚಿಂತನೆಯನ್ನ ಮಾಡ್ತೀವಿ. ಇದೇ ಈ ಭಾವನೆಯಿಂದ ಈ ಅರ್ಚನೆಯನ್ನ ಮಾಡಬೇಕು ಅಂತ ಅಲ್ಲಿ ಹೇಳಿದ್ದಾರೆ. ಸೊ ಅರ್ಚನೆ ಆದಮೇಲೆ ಇದು ಇದು ಚಂದಾಗಿ ಜೀರ್ಣ ಆದಾಗೆ ಕೊನೆಯಲ್ಲಿ ದೇವರಿಗೆ ನಾವು ಮಾಡೋದು ಅಂತೂ ತಾನು ಏನಿದೆ ಅಂದ್ರೆ ನಮ್ಮನ್ನ ದೇವರಿಗೆ ಒಪ್ಪಿಸೋದು ಸಮರ್ಪಣ ಅಂತ ಇತ್ತು. ಸೊ ಆಮೇಲೆ ಒಂದು ಕ್ವಶನ್ ಬರುತ್ತೆ, ಸಮರ್ಪಣ ಆದಮೇಲೆ ದೇವರಿಗೆ ಒಂದು ನಮಸ್ಕಾರ, ಈ ಚಿಂತನೆಯಿಂದ ಒಂದು ನಮಸ್ಕಾರ ನಾವು ಹಾಕಿದ್ರೆ ಅಲ್ಲೇ ಮುಗಿಬೇಕು. ಬಟ್ ಮುಂದೆ ಅದು ಅದಾದ ಮೇಲೂ ಹೇಳ್ತಾ ಹೋಗ್ತಾರೆ. ಅದಾದ ಮೇಲೆ ಏನು ಬರುತ್ತೆ ಅಂದ್ರೆ ದಾಸ್ಯಂ ಅಂತ ಬರುತ್ತೆ. ದಾಸ್ಯವನ್ನ ಇಲ್ಲಿ ಹೇಳ್ತಾರೆ. ಇದು ಏನು ವಿಶೇಷ ಏನಿಲ್ಲಿ ಇದೆ
ಅಂದ್ರೆ ಈ ಭಾಗವತ ಧರ್ಮ ಯಾತಕ್ಕೆ ಬರುತ್ತೋ? ಸಮರ್ಪಣೆ ಆಯ್ತಲ್ಲ ಅಲ್ಲಿ ಅಂದ್ರೆ, ಸಮರ್ಪಣೆ ನಾವು ದೇವರಿಗೆ ಒಂದು ನಮಸ್ಕಾರ, ಒಂದು ಪೂಜೆ ಮಾಡುವಾಗಲೂ ಯಾವತ್ತೋ ಒಮ್ಮೆ ನಮಸ್ಕಾರವನ್ನ ಮಾಡ್ತೀವಿ. ಮಾಡಿ ಆ ಟೈಮ್ಲಿ ಎಲ್ಲಾ ಅನುಸಂಧಾನ, 5 ನಿಮಿಷವೋ 1 ಅವರ್ ಪೂಜೆಯೋ, ಆವಾಗ ಎಲ್ಲಾ ಅನುಸಂಧಾನ, ಎಲ್ಲ ಭಾವನೆಗಳು ನಮ್ದು ಎಲ್ಲ ನಮ್ಗೆ ಮನಸ್ಸು ಕರಗಿ ನಾವು ನಮಸ್ಕಾರ ಮಾಡ್ತೀವಿ. ಅದು ಆದ್ಮೇಲೆ ನೆಕ್ಸ್ಟ್ ಏನಾಗತ್ತೆ, ನಮ್ಮ ನಮ್ಮ ಕೆಲಸಗಳು, ಆ ಕೆಲಸಗಳು ಶುರು ಮಾಡುವಾಗ ಅದು ಮರತೇ ಹೋಗುತ್ತೆ, ತಿರ್ಗಾ ನೆಕ್ಸ್ಟ್ ಡೇ ಮಲ್ಕೊಳ್ಳೋವಾಗ ತಿರ್ಗಾ ನೆನಪು ಬರುತ್ತೆ, ಹೀಗೆ ಆಗತ್ತೆ. ಇದು ಕಂಟಿನ್ಯೂಸ್ ಆಗಿ ಇರೋದಿಲ್ಲ. ಅದು ಮಾತ್ರ ಅಲ್ಲ, ನೆಕ್ಸ್ಟ್ ದಾಸ್ಯಂ ಅಂತ ಬರೋದಲ್ಲಿ ಏನು ವಿಶೇಷ ಏನು ಅಂದ್ರೆ, ದಾಸನಾಗಬೇಕು. ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಇದನ್ನ ತುಂಬಾ ಹೇಳೋದು, ದಾಸ್ಯತ್ವಕ್ಕೆ ಹೇಳ್ತಾರೆ. ಏನು ಯಾಕೆ ಅಂದ್ರೆ, ಬರೀ ನಾವು ದೇವರ ಮುಂದೆ ಒಂದು 10 ನಿಮಿಷ 1 ಅವರೋ ಏನೋ ಮಾಡೋದು, ಹೇಳೋದು, ಫೀಲ್ ಮಾಡೋದು ಮುಖ್ಯ ಅಲ್ಲ. ದೇವರ ದಾಸನಾಗಬೇಕು ಅಂದ್ರೆ, ದಾಸನ ಏನು ಮಾಡ್ತಾನೆ, ಕಿಂಕರ ಅಂತ, ದೇವತೆಗಳಿಗೆ ಕಿಂಕರರು ಅಂತ ಕರೀತಾರೆ. ಯಾಕೆ ಅಂದ್ರೆ ಅವರು ಕಿಂ ಕರೋಮಿ ಕಿಂ, ದೇವರೇ ನಾವು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಕಾಯ್ತಾ ಇರ್ತಾರ. ದೇವರಿಗೆ ಸೇವೆ ಮಾಡೋದು ಏನ್ ಮಾಡ್ಬೇಕು, ಇದು 24/7 ಅವ್ರು ಮಾಡ್ತಾ ಇರ್ತಾರೆ. ಅಂದ್ರೆ ಅದಕ್ಕಿಂತ ಮೇಲೆ ವಾಯುದೇವರನ್ನ ತಗೊಂಡ ಕಿಂ ಕರೋಮಿ ಕಿಂ ಕರೋಮಿ ಅಂತ ಅವ್ರು ಕೇಳೋದೇ ಇಲ್ಲ. ದೇವರಿಗೆ ಏನು ಇಷ್ಟವೋ ಅದನ್ನ ಮಾಡುವವನು ದಾಸ. ಲೌಕಿಕದಲ್ಲಿನೂ ಒಂದು ಮಾಸ್ಟರ್ ಅಂಡ್ ಸರ್ವೆಂಟ್, ದಾಸ ಸರ್ವೆಂಟ್ ಇಲ್ಲ, ದಾಸ. ದಾಸ ಅವನಿಗೆ ಏನು ಇರೋದಿಲ್ಲ, ಆ ಮಾಸ್ಟರ್ಗೆ, ಆ ಒಂದು ಆ ಯಜಮಾನನಿಗೆ ಹೊತ್ತು ಹೊತ್ತಿಗೆ ಏನ್ ಮಾಡ್ಬೇಕು ಏನ್ ಮಾಡಬೇಕು ಅಂತ ಕೇಳಲ್ಲ. ಈ ಹೊತ್ತಿಗೆ ಇದು ಕೊಡ್ಬೇಕು, ಆ ಹೊತ್ತಿಗೆ ಆಗುತ್ತೆ, ಅವ್ರಿಗೆ ಹೀಗೆ ಮಾಡ್ಬೇಕು. ಸೊ ಆ ಒಂದು ಯಜಮಾನನಿಗೆ ಯಾವುದು ಇಷ್ಟವೋ ಅದನ್ನ ಸಂತೋಷದಿಂದ ಮಾಡುತ್ತಾನೆ ಇರೋದು, ಕಂಟಿನ್ಯೂಸ್ಲಿ ಡೂಯಿಂಗ್. ಅವನನ್ನ ದಾಸ ಅಂತ ಕರೀತಾರೆ. ದಾಸ ಕಂಪ್ಲೀಟ್ ಆಗಿ ಅದು ಮಾಡೋದನ್ನ ನೋಡಿ ನೋಡಿ ಆ ಒಂದು ಯಜಮಾನ, ಒಳ್ಳೆ ಯಜಮಾನನಿದ್ರೆ ಅವನಿಗೆ ಆ ದಾಸನ ಮೇಲೆ ಪ್ರೀತಿ ಬರುತ್ತೆ. ನೋಡು, ನಮಗೆ ಏನು ಇಷ್ಟ ಅಂತ ತಿಳ್ಕೊಂಡು ಅದೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಅವನ ಜವಾಬ್ದಾರಿಯನ್ನು, ಅವನನ್ನ ರಕ್ಷಣೆ ಮಾಡುವ ಜವಾಬ್ದಾರಿಯನ್ನ ದ ಮಾಸ್ಟರ್, ದ ಯಜಮಾನ ಸ್ವೀಕಾರ ಮಾಡ್ತಾನೆ. ಹೀ ಟೇಕ್ಸ್ ಕೇರ್ ಆಫ್ ಎವ್ರಿಥಿಂಗ್ ಫಾರ್ ಹಿಮ್ ಬಿಕಾಸ್ ಆ ಪ್ರೀತಿ ನೋಡ್ತಾನೆ. ಹಾಗೆ ನಾವು ಇರಬೇಕು ಅಂದ್ರೆ ಒಂದು ಕ್ವಶನ್ ಬರುತ್ತೆ, ಸರಿ ನಮ್ಗೆ ದೇವರು ಎಂಬುದು ಪರಿಚಯವೇ ಆಗಿಲ್ಲ, ಹಾಗಿರುವಾಗ ದೇವರಿಗೆ ಏನು ಬೇಕು ಏನು ಬೇಡ ಇದೆಲ್ಲ ನಮ್ಗೆ ಹೇಗೆ ಗೊತ್ತಾಗತ್ತೆ ಅಂತ ನಮ್ಗೆ ಕ್ವಶನ್ ಬಂದಾಗ ಅದಕ್ಕೆ ಹೇಳ್ತಾರೆ ಮೊಟ್ಟ ಮೊದಲು. ಅದಕ್ಕೆ ದಾಸ ಅಂತ ಬರುವಾಗ ಮೊಟ್ಟ ಮೊದಲು ಆ ಒಂದು ದಾಸನ ಮುಖ್ಯ ಪ್ರಾಣರಿಗೆ ಹೇಳ್ತಾರೆ, ದಾಸ ಅಂದ್ರೆ ಮುಖ್ಯ ಪ್ರಾಣರು ಅಂತಾನೆ ಹೇಳ್ತಾರೆ. ಅದು ಯಾಕೆ ಅಂದ್ರೆ, ಮೊಟ್ಟ ಮೊದಲು ಸೃಷ್ಟಿ ಮಾಡಿದ್ದಾಗೆ ವೇದಗಳು ಯಾವತ್ತು ಅದೇ ಹೇಳ್ತಾರೆ. ದಾಸರು ಆ ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ಅದನ್ನ ಪೂರ್ತಿ ವಿವರಣೆ ಮಾಡಿದ್ದಾರೆ. 25ನೇ ಪದ್ಯದಲ್ಲಿ ಶ್ರುತಿ ಸ್ಮೃತಿಗಳು ಆತನ ಮಾತು ವಿಮಲ ಸ್ಮೃತಿಗಳು, ಸಾರಿ, ಶ್ರುತಿಗಳು ಆತನ ಮಾತು ವಿಮಲ ಸ್ಮೃತಿಗಳು ಆತನ ಶಿಕ್ಷೆ, ಜೀವ ಪ್ರಗತಿ ಪ್ರಕೃತಿಗಳೆರಡು ಪ್ರತಿಮೆಗಳು ಎನಿಸಿಕೊಳ್ತಿಹವು ಅಂತ ಅಲ್ಲಿ ಹೇಳ್ತಾರೆ. ಅಂದ್ರೆ ದೇವರು ವೇದಗಳಲ್ಲಿ ಹೇಳಿದ್ದಾನೆ, ಶ್ರುತಿಗಳು ಒಂದು ಆತನ ಮಾತು, ಆ ದೇವರಿಗೆ ಏನು ಇಷ್ಟ ಅಂಬೋದು ಅಲ್ಲಿ ವೇದಗಳಲ್ಲಿ ಬಂದಿದೆ. ಶ್ರುತಿಗಳು ಆತನ ಮಾತು, ಸ್ಮೃತಿಗಳು ಅಂದ್ರೆ ಸ್ಮೃತಿ, ವಾಟ್ ಎವರ್ ಇಸ್ ಆಥರ್ಡ್ ಟೆಕ್ಸ್ಟ್, ದ ಪ್ರೊಸೀಜರ್ಸ್, ಅದು ಹೇಗೆ ಮಾಡೋದು, ವಿಧಿ ವಿಧಾನಗಳು, ಇದೆಲ್ಲವನ್ನೂ ಹೇಳುತ್ತೆ. ಸೊ ಶ್ರುತಿ ಸ್ಮೃತಿಗಳಲ್ಲಿ ವಿಧಿ, ವಾಟ್ ಯು ಶುಡ್ ಡೂ, ವಾಟ್ ಯು ಶುಡಂಟ್ ಡೂ, ವಿಧಿ ನಿಷೇಧಗಳಿದೆ, ಹೇಗೆ ಭಕ್ತಿ ಮಾಡಬೇಕು ಅಂತ, ಭಕ್ತಿ ಮಾಡಿದ್ರೆ ಏನು ಸಿಕ್ಕತ್ತೆ ಅಂತಿದ್ದೆ, ಏನಾದ್ರು ನಮ್ಗೆ ಪ್ರಶ್ನೆ ಬಂದ್ರೆ, ಏನಾದ್ರು ನಮ್ಗೆ ದುಃಖ ಏನ್ ಬಂದ್ರೆ, ಏನಾದ್ರು ರೋಗ ರುಜಿನಗಳು ಬಂದ್ರೆ ಅದಕ್ಕೇನು, ಅದು ಹೇಗೆ ತಕೊಳ್ಳೋದು ಹೇಗೆ ಮಾಡೋದು ಎಲ್ಲವೂ ಅದಲ್ಲಿ ಹೇಳಿದ್ದಾನೆ ಭಗವಂತ. ಇದು ಮಾತ್ರ ಅಲ್ಲ, ಸೃಷ್ಟಿ ಆರಂಭದಲ್ಲಿ ವೇದಗಳು ಅನಾದಿಯಾಗಿ ಇದ್ರೂ ತಾನೇ ಅನೇಕ ರೂಪಗಳನ್ನ ತಕ್ಕೊಂಡು, ಹೈಗ್ರೀವ ರೂಪ ಅಂತ ಹೇಳ್ತೀವಿ, ಹೈಗ್ರೀವ ರೂಪ ಮುಂತಾದ ರೂಪಗಳನ್ನ ತಕ್ಕೊಂಡು ಸ್ವಯಂ ಆಗಿ, ಯಾಕೆಂದ್ರೆ ಬರೀ ವೇದಗಳಿದೆ ಅದನ್ನ ಕೇಳಿ ಮಾಡು, ಆರ್ ಅದನ್ನ ದರ್ಶನ ಮಾಡಿ ಮಾಡು ಅಂತಲ್ಲ, ತಾನೇ ಒಂದು ಗುರು ರೂಪವಾಗಿ, ಅದಕ್ಕೆ ಮಧ್ವಾಚಾರ್ಯರಿಗೆ ವೇದವ್ಯಾಸರೇ ಗುರುಗಳು ಅಂತೇವೆ, ಗುರು ಅವರೇ ದೇವರು ಅವರು ಅಂತ ಹೇಳ್ತೀವಿ. ಸೊ ಗುರು ರೂಪದಿಂದ ಬಂದು ವೇದ, ಹೈಗ್ರೀವ ರೂಪದಿಂದ ಬಂದು, ಹಂಸ ರೂಪದಿಂದ ಬಂದು, ಅನೇಕ ರೂಪಗಳಿಂದ ಬಂದು ದೇವರು ಏನು ಹೇಗೆ ಮಾಡೋದು, ಸಂತಸಾರ ಸಂಗ್ರಹದಲ್ಲಿ ಅದನ್ನು ಮೊಟ್ಟ ಮೊದಲು ಅದನ್ನೇ ಉಲ್ಲೇಖ ಮಾಡ್ತಾರೆ ಆಚಾರ್ಯರು, ಆಚಾರ್ಯ ಕೋಟ್ ಮಾಡ್ತಾರ. ಸೊ ದೇವರೇ ಹೇಳಿದ್ದಾನೆ ತನಗೆ ಯಾವುದು ಮಾಡಬೇಕು ಯಾವುದು ಮಾಡಬಾರದು, ಯಾವುದು ಪ್ರಿಯ ಯಾವ ಯಾವ
ಬರ ಭಕ್ತಿ ಮಾಡ್ಬೇಕು ಅಂತ ಎಲ್ಲ ಅವನೇ ಹೇಳಿದ್ದಾನೆ. ಸೊ ಆ ಮಾತು ಅಕ್ಷರ, ಆ ಧ್ವನಿ ಎಲ್ಲವೂ ಒಂದೊಂದು ಶಬ್ದ, ಒಂದೊಂದು ಅಕ್ಷರ, ಒಂದೊಂದು ಧ್ವನಿಯನ್ನ ಚೆಂದಾಗಿ ಅರ್ಥ ಮಾಡಿಕೊಂಡು ಅದನ್ನ ತಮ್ಮ ಅನುಸಂಧಾನದಲ್ಲಿ ಇಟ್ಟು ಇರೋದು ಮಾತ್ರ ಅಲ್ಲ, ಕಾರ್ಯಗಳು ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹಂಸಮಂತ್ರ ಜಪ ಮಾಡಿಸ್ತಾ ಇದ್ದಾರೆ, ಆಚಾರ್ಯ ವಾಯುದೇವರು ಮಾಡ್ತಾರೆ. ಸೊ ಈ ತರ ಮಾಡು, ಅದು ದಾಸನಾಗ್ತಾನೆ. ಇದು ದಾಸನ ಲಕ್ಷಣ. ನಮ್ಗೆ ಅದ ಇನ್ನು ಬಂದೇ ಇಲ್ಲ, ನಾವು ಹತ್ರನೂ ಹೋಗಿಲ್ಲ. ವಿಧಿ ನಿಷೇಧ, ವಿಧಿ ಏನಂತನೂ ನಮ್ಗೆ ಗೊತ್ತಿಲ್ಲ, ನಿಷೇಧ ಏನಂತನೂ ಗೊತ್ತಿಲ್ಲ. ಸೊ ಹಾಗೆ ಅದಕ್ಕೆ ಇಲ್ಲಿ ಹೇಳ್ತಾರೆ, ಬರೀ ಒಂದು ನಮ್ಮ ದೇಹ ಎಲ್ಲವನ್ನು ದೇವರಿಗೆ ಸಮರ್ಪಣೆ ಮಾಡೋದು ಒಂದು ಸ್ಟೆಪ್ ಆದ ಮೇಲೆ ಗುರುಗಳ ಮೂಲಕವಾಗಿ ನಮಗೆ ದೇವರು ಏನು ವೇದಗಳಲ್ಲಿ, ವೇದಕ್ಕೆ ಅನುಸಾರಿಯಾದಂತಹ ಈ ಗ್ರಂಥಗಳಲ್ಲಿ, ಹರಿಕಥಾಂಸಾರ ಮುಂತಾದ ಗ್ರಂಥಗಳಲ್ಲಿ ಏನು ಹೇಳಿದ್ದಾನೆ, ಏನು ಮಾಡಬೇಕು ಅಂಬೋದನ್ನ ಚೆಂದಾಗ ತಿಳ್ಕೊಳ್ಳೋದು ಒಂದು, ತಿಳಿದದ್ದನ್ನ, ಯಾಕಂದ್ರೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಡೂಸ್ ಅಂಡ್ ಡೋಂಟ್ಸ್ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಆದ ಮೇಲೆ ಅದನ್ನ ನಮ್ಮ ಆಚರಣೆಯಲ್ಲಿ ಇರಬೇಕು. ಬರೀ ಒಂದು ಮಾತು ಮಾತ್ರ ಇಲ್ಲ, ಅವರು ಶಬ್ದ ಮಾತ್ರ ಇಲ್ಲ, ನಮ್ಮ ಆಚರಣೆಯಲ್ಲಿ ಅದು ಮಾಡುವವನು ದಾಸ ಆಗ್ತಾನೆ. ಅಂದ್ರೆ ಎಲ್ಲಾ ಕಾಲದಲ್ಲಿನೂ ಅದು ಮಾಡುತ್ತಾ ಮಾಡಬೇಕು. ಸೊ ಪ್ರತಿ ಒಂದು ಜೀವನು ಮೋಕ್ಷಕ್ಕೆ ಹೋಗಬೇಕಾದ್ರೆ ಈ ಒಂದು 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 ಲ್ಯಾಡರ್ಸ್, ನವವಿಧ ಭಕ್ತಿ ಎಂಬುದು ಲ್ಯಾಡರ್ಸ್. ಬಟ್ ದ ಡಿಫ್ರೆನ್ಸ್ ಇಸ್ ಅದನ್ ಯು ಗೋ ಟು ದ ಸೆಕೆಂಡ್ ಸ್ಟೆಪ್, ಯು ಟೇಕ್ ಫಸ್ಟ್ ಸ್ಟೆಪ್ ಆಲ್ಸೋ, ಇನ್ಕಾರ್ಪೊರೇಟ್ ದ ಫಸ್ಟ್ ಸ್ಟೆಪ್ ಆಲ್ಸೋ ವಿತ್ ಇಟ್. ಸೊ ಹೀಗೆ ನಾವು ಮಾಡ್ತಾ 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 ಬಂದ್ರೆ ಆ ವಂದನಂ ಆದ ಮೇಲೆ ನೆಕ್ಸ್ಟ್ ಬರೋದು ಈ ದಾಸ್ಯ. ಆ ದಾಸನಂತ ಬಂದಾಗ ಅವನಿಗೆ ಇನ್ನೊಂದು ಜ್ಞಾನವು ಅಲ್ಲಿ ಸ್ಪಷ್ಟವಾಗಿ ಅವನಿಗೆ ಆಗತ್ತಂತ. ಯಾವುದು ಅಂದ್ರೆ ಈ ಹೇಳ್ತಾರಲ್ಲ ಭಗವಂತನಿಗೆ, ನಾ ಭಗವಂತನ ದಾಸನಾದರೆ ಭಗವಂತ ಏನು ಮಾಡ್ತಾನೆ, ಅವನು ನಮ್ಮ ದಾಸ, ನಮ್ಗೆ ವಶಕ್ಕೆ ಬಂದ ಭಕ್ತಿ ಪಾಶದಲ್ಲಿ ಅವನನ್ನ ಕಟ್ಟಿದ್ರೆ ಅವನು ನಮಗೆ ವಶನ ಆಗ್ತಾನೆ ಅಂತ ಯಶೋಧ ಒಂದು ಆ ವೃತ್ತಾಂತದಲ್ಲಿ ಅನೇಕ ಇದರಲ್ಲಿ ಹೇಳ್ತಾ ಬರ್ತಾರ. ದೇವಕಿ ಯಶೋಧ ಮತ್ತು ಅದಲ್ಲಿನೂ ಬರುತ್ತೆ, ಯಶೋಧ ಇದರಲ್ಲಿನೂ ಬರುತ್ತೆ, ಉಳಿದ ಕಡೆನೂ ನಾವು ಇದಕ್ಕೆಲ್ಲ ಭಾಗವತದಲ್ಲಿ ನವವಿಧ ಭಕ್ತಿಯನ್ನ ಅನೇಕ ರೀತಿಯಿಂದ ನೋಡಬಹುದು. ಇದು ಬಂದಾಗ ಅವ್ರಿಗೆ ಏನಾಗತ್ತಂದ್ರೆ ದಾಸನಾದರ, ನಾವು ದೇವರಿಗೆ ದಾಸನಾದರ ಭಕ್ತಿಯಿಂದ ದೇವರು ನಮ್ಮ ವಶ ಆಗ್ತಾನ ಅಂಬೋ ಮಾತು ಬರುತ್ತೆ. ಸೊ ವಶ ಅಂದ್ರೆ ನಮ್ಗೆ ಏನು ಬೇಕೋ ಅವನು ಕೊಡ್ತಾನ ಅಂಬೋದು ಒಂದು ಅರ್ಥ. ಆದ್ರೆ ಅಲ್ಲಿ ಮುಖ್ಯ ಅರ್ಥ ಏನಾಗತ್ತಂದ್ರೆ ಅಲ್ಲಿ ಅವ್ರಿಗೆ ಭಗವಂತನೇ ಬಿಂಬ ಅಂಬೋದು ಚಂದಾಗೆ ಗೊತ್ತಾಗತ್ತೆ. ತಾವು ಪ್ರತಿಬಿಂಬರು ಅಂಬೋ ಜ್ಞಾನ ಕಂಪ್ಲೀಟ್ ಆಗಿ ಆ ದಾಸ್ಯ ಮಾಡುವವನಿಗೆ ಕಂಪ್ಲೀಟ್ ಆಗಿ ತಾನು ಪ್ರತಿಬಿಂಬ ಅಂದ್ರೆ ಪ್ರತಿಬಿಂಬ ಅಂದ್ರೆ ಏನು, ಆ ಬಿಂಬ ಪ್ರತಿಬಿಂಬ ನಹಿ ಪ್ರತಿಬಿಂಬೇ ಕ್ರಿಯಾ ಅಸ್ತಿ ಅಂತ ಹೇಳ್ತಾರೆ. ಪ್ರತಿಬಿಂಬಕ್ಕೆ ಕ್ರಿಯೆ ಇಲ್ಲ, ನನಗೆ ಅಂತ ಯಾವ ಕ್ರಿಯೆಯೂ ಇಲ್ಲ. ನಾನು ದಾಸನಾಗಬೇಕಂದ್ರೆ ನೀನು ನನ್ನ ಒಳಗೆ, ಅಂದ್ರೆ ಈ ಬಿಂಬ ಪ್ರತಿಬಿಂಬನ ಒಳಗೆ ಇದ್ದು ಪ್ರತಿಬಿಂಬನಿಂದ ತಾನು ಮಾಡಬೇಕು ಅಂದ್ರೆ ಏನು, ಅವನು ದಾಸನಾಗಬೇಕು. ದಾಸ ಅಂದ್ರೆ ಅಲ್ಲಿ ನಾವು ಬಂತಲ್ಲ ಪೂಜ್ಯ ಪೂಜಕ ಸೇವ್ಯ ಸೇವಕ ಅಂತ ಬಂತಲ್ಲ, ಹಾಗೇನೆ ದೇವರು ನಮ್ಮಲ್ಲಿ ಇದ್ದು ದೇವರೇ ಇದನ್ನನ್ನು ಮಾಡಿಸ್ತಾ ಇದ್ದಾನೆ ಅಂಬೋ ತಿಳುವಳಿಕೆ ಕಂಪ್ಲೀಟ್ ಆಗಿ ಬರಬೇಕು. ಅದಕ್ಕೆ ಇದು ದಾಸ್ಯ ಅಂತ ಹೇಳ್ತಾರೆ. ದಾಸ್ಯ ಅಂಬೋ ಆ ಒಂದು ಭಕ್ತಿಯನ್ನ ತೋರಿಸ್ಬೇಕು. ಅದಕ್ಕೆ ಮುಖ್ಯ ಪ್ರಾಣರನ್ನೇ ದಾಸ್ಯಕ್ಕೆ ಮುಖ್ಯ ಪ್ರಾಣರನ್ನೇ ತಗೊಳ್ತಾರೆ. ಸೊ ದಾಸ್ಯ ಆಗತ್ತೆ. ದಾಸ್ಯ ಆದ ಮೇಲೆ ನೆಕ್ಸ್ಟ್ ಏನು ಬರುತ್ತೆ ಅಂದ್ರೆ ಹೇಳ್ತಾರೆ, ಅದು ಹೇಗೆ ಉಪಾಸನೆ ಮಾಡ್ತೀವೋ ಹಾಗೆ ನಮ್ಗೆ ಫಲ ಸಿಕ್ಕತ್ತೆ ಅಂತ ಅಲ್ಲಿ ಹೇಳ್ತಾರೆ. ಅದು ಆದ ಮೇಲೆ ನೆಕ್ಸ್ಟ್ ದಾಸ್ಯಕ್ಕೆ ನೆಕ್ಸ್ಟ್ ಬರೋದು ಸಖಿ ಅಂತ ಬರುತ್ತೆ. ಸಖ ದೇವರನ್ನ ಸಖ ಅಂತ ಚಿಂತನೆ ಮಾಡ್ಬೇಕು ಅಂದ್ರೆ ಏನದು ಸಖ ಅಂದ್ರೆ, ನಮ್ಮ ಫ್ರೆಂಡು ಅಂತ ಚಿಂತನೆ ಮಾಡೋದಾ ಅಂದ್ರೆ ನಾವು ತಿಳ್ಕೊಂಡಿರುವಂತ ಫ್ರೆಂಡ್ಶಿಪ್ ನಮ್ಮ ಲೌಕಿಕದಲ್ಲಿ ಇರುವಂತದ್ದು ಬೇರೆ, ಇಲ್ಲಿ ಹೇಳಿರುವುದೇ ಬೇರೆ. ಅಂದ್ರೆ ಇಲ್ಲಿ ಸಖ ಅಂದ್ರೆ ಇಲ್ಲಿ ಸ ಖ ಅಂತ ಬರುತ್ತೆ ನೋಡಿ. ಖ ಅಂಬೋದು ಆಕಾಶ, ಹೃದಯಾಕಾಶವನ್ನ ಹೇಳತ್ತ. ಅಲ್ಲಿ ಸ ಅಂದ್ರೆ ಸಮಾನೇನ ಅಂದ್ರೆ
ಬೇಸಿಕಲಿ ಏನ್ ಹೇಳ್ತಾರೆ, ದಾಸ್ಯ ಆದ ಮೇಲೆ ಅಲ್ಲಿ ಕೊನೆಯಲ್ಲಿ ಬಂದದ್ದು ಬಿಂಬ ಪ್ರತಿಬಿಂಬ ಭಾವವನ್ನ ಚಂದಾಗಿ ತಿಳ್ಕೊಂಡಿದ್ದಾನೆ ಅಂತ ಬರುತ್ತೆ ದಾಸ್ಯದಲ್ಲಿ. ಅದನ್ನೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲಿ ಸಖ ಅಂತ ಬಂದಾಗ ಇವನು ದೇವರನ್ನ ಹೃದಯಾಕಾಶದಲ್ಲಿ ಇದ್ದಾನೆ. ಅಂದ್ರೆ ಹೃದಯಾಕಾಶ ಅಂದ್ರೆ ಬರೀ ದೇಹದಲ್ಲಿ ಇದು ಅಫ್ಕೋರ್ಸ್ ಇದ್ದಾನೆ. ದೇಹದಲ್ಲಿ ಅನೇಕ ನಮ್ಗೆ ಸ್ಥೂಲ ದೇಹ, ಅನಿರುದ್ಧ ದೇಹ, ಲಿಂಗ ದೇಹ, ಅದಾದ ಮೇಲೆ ಸ್ವರೂಪ ದೇಹದಲ್ಲಿ ಅದೇ ಹೇಳ್ತಾರೆ ಅಂತರಾಕಾಶ ಅಂತ ಹೇಳುವಾಗ ನಮ್ಮ ಹೃದಯದಲ್ಲಿ ಇರುವಂತ ಆಕಾಶ ಆ ಒಂದು ಅಷ್ಟದಳ ಕಮಲದ ಒಳಗೆ ಹೋಗಿ ನೋಡಿದ್ರೆ ಅಲ್ಲಿ ಒಂದು ಸ್ಪೇಸ್ ಇದೆ, ಆಕಾಶ ಇದೆ, ಹೃದಯಾಕಾಶ. ಆ ಜೀವನ ಹೃದಯಾಕಾಶವನ್ನ ಹೇಳ್ತಾ ಇದ್ದಾರೆ. ಆ ಹೃದಯಾಕಾಶದಲ್ಲಿ ಭಗವಂತನನ್ನ ಅವನನ್ನ ಸಮಾನ ಅಲ್ಲಿ ಅವನು ಎಲ್ಲ ಹೃದಯದಲ್ಲಿನೂ ಸಮಾನವಾಗಿ ಅಲ್ಲೇ ಅವನು ಕೂತಿದ್ದಾನೆ ಅಂತ ಚಿಂತನೆ. ಹೃದಯಾಕಾಶದಲ್ಲಿ ಅಂದ್ರೆ ನಮ್ಮ ಬಿಂಬರೂಪಿಯಾಗಿ ಎಲ್ಲ ಯಾವಾಗಲೂ ಇಲ್ಲೇ ಹೃದಯದಲ್ಲಿ ಇದ್ದಾನೆ ಅಂತೀವಿ. ಅದಕ್ಕೆ ಲೌಕಿಕದಲ್ಲಿನೂ ನಾವು ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ತೀವಲ್ಲ. ಬೆಸ್ಟ್ ಫ್ರೆಂಡ್ ಅಂದ್ರೆ ಏನು, ಸಖ ಅಂದ್ರೆ ಏನು? ಸಖ ಅಂದ್ರೆ ಸಮಾನ ಧ್ಯಾನ ಅಂತ. ಅಂದ್ರೆ ಒಂದು ಇದ್ರೆ ಇನ್ನೊಂದು ನೆನಪು ಬರಬೇಕು. ಇಬ್ರು ಫ್ರೆಂಡ್ಸ್ ಇದ್ರೆ ಒಂದು ಫ್ರೆಂಡ್ ಅನ್ನ ಹೇಳುವಾಗಲೇ ಅವನ ಜೊತೆ ಜೊತೆಲಿ ಇನ್ನೊಬ್ಬನ ನೆನಪು ಬರಬೇಕು. ಹಾಗೇನೆ ಇವ್ರಿಗೆ ಹೃದಯದಲ್ಲಿ ದೇವರಿದ್ದಾನೆ, ಆ ಹೃದಯದಲ್ಲೇ ಜೀವವೂ ಇದೆ, ಒಟ್ಟಿಗೆ ಒಟ್ಟಿಗೆ ಇದೆ. ಅದಕ್ಕೆ ಆ ಪಾಪ್ಯುಲರ್ ಶ್ರುತಿ ಹೇಳ್ತಾರಲ್ಲ, ಜಾ ಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷ ಪರಿಶಶ್ವ ಜಾಯತು ಅಂತ ಹೇಳುವಾಗ ಅಲ್ಲಿ ಹೇಳುವಾಗ ಸಖಾಯ ಅಂತಾನೆ ಬರುತ್ತೆ. ಸಖ ಅಂತ ದ್ವಾ ಸುಪರ್ಣ ಸಯುಜ ಸಖಾಯ ಅಂತಾನೆ ಬರುತ್ತೆ. ಅಲ್ಲಿ ಬರುವಂತ ಸಖ ಅಂದ್ರೆ ಈ ಒಂದು ಜೀವ, ಈ ಒಂದು ದೇಹ ಅಂಬೋ ಒಂದು ಗಿಡದಲ್ಲಿ ಒಳಗೆ ಆ ಜೀವ ಒಳಗೆ ಎರಡು ಹಕ್ಕಿಗಳು ಇದೆ ಅಂತ ಹೇಳ್ತಾರಲ್ಲ, ಆ ತರ ಆ ನೆನಪು ಬರಬೇಕು ನಮ್ಮ ಜೊತೆಯಲ್ಲಿ. ಅಂದ್ರೆ ಈ ಜೀವನ ಜೊತೆಯಲ್ಲಿ ನನ್ನ ಜೊತೆ ಜೊತೆಯಲ್ಲಿ ಭಗವಂತ ಯಾವತ್ತೂ ಇದ್ದಾನೆ. ನಾಟ್ ಓನ್ಲಿ ಇನ್ ದಿಸ್ ದೇಹ, ಜೀವನಲ್ಲಿನೂ ಇದ್ದಾನೆ ಅಂತ ಆದ್ಮೇಲೆ ಯಾವುದೇ ದೇಹ ಎಲ್ಲಿ ಯಾವ ತರ ದೇಹ ತಕೊಂಡನು ಅವನು ನನ್ನ ಜೊತೆಯಲ್ಲಿ ಇದ್ದಾನೆ ಅಂತ ಕಾನ್ಸ್ಟೆಂಟ್ಲಿ ರಿಮೆಂಬರಿಂಗ್ ದಟ್. ಆ ಒಂದು ಭಗವಂತ ನಮ್ಗೆ ಅದನ್ನ ಕೊಡಬೇಕು. ಮತ್ತೆ ಹೇಗಿದ್ದಾನೆ ಸಖ ಅಂತ ಹೇಳುವಾಗ ಅದಕ್ಕೆ ಮಿತ್ರ ಶಬ್ದ ಬಳಸ್ತಾರೆ. ಅಂದ್ರೆ ಹೇಗಿದ್ದಾನೆ ಆ ಶ್ರುತಿಯಲ್ಲಿ ಒಂದ್ಸತಿ ನಾವು ನೋಡಿದ್ವಿ ಹೇಗಿದ್ದಾನೆ ಅಂದ್ರೆ ಇದ್ದು ಈ ಜೀವಕ್ಕೆ ಏನು ಮಾಡಿಸ್ತಾ ಇದ್ದಾನೆ, ಎಲ್ಲವನ್ನೂ ಉಣಿಸ್ತಾ ಇದ್ದಾನೆ ಅಂತ ಒಂದರ್ಥ. ಇನ್ನೊಂದು ಏನು ಉಣಿಸ್ತಾನ ಅವನು ಅನ್ನೋದಿಲ್ಲ, ಇದಕ್ಕೆ ಉಣಿಸ್ತಾ ಇದ್ದಾನೆ ಅಂತ ಬರ್ತ. ಇದು ಹೇಗೆ ಉಣಿಸ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಹೇಳ್ತಾರೆ ಮಿತ್ರ ಅಂಬೋ ಶಬ್ದದಿಂದ. ಮಿತ್ರ ದೇವರೇ ನಮ್ಮ ಸಖ ನಮ್ಮ ಮಿತ್ರ ಅಂತ ಹೇಳುವಾಗ, ಮಿತ್ರ ಅಂತ ಹೇಳುವಾಗ, ನಮ್ಮ ಫ್ರೆಂಡ್ ಅಂತ ಹೇಳುವಾಗ, ನಮ್ಮ ಫ್ರೆಂಡ್ ಹೇಗಿರಬೇಕು ಅಂದ್ರೆ ನಮಗೆ ಯಾವುದು ಒಳ್ಳೇದು ನಮಗೆ ಗೊತ್ತಾಗೋದಿಲ್ಲ, ಮುಂದೆ ಆಗೋದು ಏನು ನಮಗೆ ಒಳ್ಳೇದು ಅಂತ ಅವನಿಗೆ ಗೊತ್ತಿರಬೇಕು. ಆ ಒಳ್ಳೇದನ್ನ ನಮಗೆ ಹೇಳಿ ಆ ಒಳ್ಳೇದನ್ನೇ ಯಾವತ್ತೂ ಮಾಡಬೇಕು. ಈ ಒಂದು ಮಿತ್ರ ಮಿತ್ರ ತ್ರಾಯತೆ ಇಲ್ಲಿ ಮಿತ್ರ ಮಿತ್ರ ಅಂತ ಮಿತ್ವ ತ್ರಾಯತೆ ಇಲ್ಲಿ ಮಿತ್ರ ಮಿತ್ರ ಅಂತ ಚೆನ್ನಾಗಿ ತಿಳ್ಕೊಂಡು ನಮ್ಮನ್ನ ಕಷ್ಟದಿಂದ ಪಾರು ಮಾಡುವವನು ಯಾರೋ ಅವನೇ ನಮ್ಮ ಗೆಳೆಯ ಅಂತ ಹೇಳ್ತೀವಿ. ಇದು ನಮ್ಮ ಲೌಕಿಕ ಫ್ರೆಂಡ್ಶಿಪ್ಗೆ ಅಪ್ಲೈ ಆಗೋದೇ ಇಲ್ಲ, ಬಿಕಾಸ್ ನಮ್ಮ ಫ್ರೆಂಡ್ಸ್ ಮೋರ್ ಆರ್ ಲೆಸ್ ಇನ್ ದ ಸೇಮ್ ಬೋಟ್ ಆಸ್ ವಿ ಆರ್. ನಾವೇನಾದ್ರು ತಪ್ಪು ಮಾಡುವಾಗ ದೇ ಡೋಂಟ್ ಹೆಸಿಟೇಟ್ ಟು ಕರೆಕ್ಟ್ ಅಸ್. ಹಾಗೆ ಸೊ ಇವನು ಚಂದಾಗಿ ತಿಳಿದು ಈ ಒಂದೊಂದು ಜೀವ ಆ ಯಾವ ಪ್ಯಾತ್ ಅನ್ನ ತಕೊಂಡು ಹೋಗ್ಬೇಕು ಅದನ್ನ ಚಂದಾಗಿ ತಿಳಿದು ಯಾವುದು ಒಳ್ಳೇದು ಅದನ್ನೇ ಮಾಡುತ್ತಾನೆ ಭಗವಂತ. ಸೊ ಇವನೇ ಮಿತ್ರ. ಈ ಒಂದು ಜ್ಞಾನ ಬೇಕು ಅಂತಾರೆ, ಈ ಸಖ ಅಂಬೋದು ಬೇಕು. ಇದಿದ್ರೆ ಏನಾಗತ್ತೆ ಅಂದ್ರೆ ಇದಕ್ಕೆ ಎಕ್ಸಾಂಪಲ್ ಜನರಲ್ ಆಗಿ ಇಲ್ಲಿ ಕೊಡೋದು ಅರ್ಜುನನಿಗೆ. ಅದು ಹೇಗೆ ಅಂದ್ರೆ ಅವನು ಕೃಷ್ಣನನ್ನ ಸಖ್ಯ ಭಕ್ತಿಯಿಂದ ನೋಡಿದ್ದಾನಂತ. ಅದು ಹೇಳುವಾಗ ಹೇಳ್ತಾರ ಅವನು ಹೇಗೆ ಇಟ್ಟುಕೊಂಡಿದ್ದ ಅಂದ್ರೆ ಒಂದು 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 ಇನ್ಸಿಡೆಂಟ್ ಪುರಾಣಗಳಲ್ಲಿ ಬರುತ್ತೆ. ಇದು ಪುರಾಣಗಳಲ್ಲಿ ಬರುವಂತ ಕಥೆಗಳು ಅದು ಆಸ್ ಈಸ್ ತಕೋಬೇಕು ಅಂತಿಲ್ಲ, ಅಲ್ಲಿ ಸ್ಪಿರಿಟ್ ಆ ಕಥೆಗಳು ಇತಿಹಾಸ ಹಂಗಿರಲ್ಲ. ಈ ಇಟ್ ಕ್ಯಾನ್ ಬಿ ಟ್ರೂ ಸ್ಟೋರಿನೂ ಇರಬಹುದು, ಅಥವಾ ಅದಲ್ಲಿರುವಂತ ಸ್ಪಿರಿಟ್ ಅನ್ನ ಗ್ರಹಣ ಮಾಡಿದ್ರು ಅದು ಆಗತ್ತೆ. ಇಲ್ಲಿ ಈ ಕಥೆಯಲ್ಲಿ ಏನ್ ಬರುತ್ತೆ ಅಂದ್ರೆ ನಾರದರು ಬರ್ತಾರಂತೆ, ಬಂದು ಕೃಷ್ಣನಿಗೆ ಕೇಳ್ತಾರಂತೆ, ಏನ್ ಕೃಷ್ಣ ನಿನ್ಗೆ ಅರ್ಜುನನ ಮೇಲೆ ಇಷ್ಟೊಂದು ಪ್ರೀತಿ ಯಾವತ್ತು ಇರುತ್ತೆ, ಅರ್ಜುನನ ಬಿಟ್ಟು ನೀನು ಹೋಗೋದೇ ಇಲ್ಲ, ಇದು ಏನು ಅಂತ ಕೇಳಿದಾಗ ಅಲ್ಲಿ ಹೇಳ್ತಾನಂತೆ, ಅರ್ಜುನನ್ನ ಹೋಗಿ ನೋಡು ಅಂತಾನೆ. ಅರ್ಜುನ ಚಂದಾಗೆ ನಿದ್ದೆ ಮಾಡ್ತಾ, ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತಾನಂತೆ, ಗಾಢವಾದ ನಿದ್ರೆಯಲ್ಲಿ ಅವನು ಗುಡಾಕೇಶ ಅಂತ ಹೇಳ್ತಾರ, ಅಲ್ಲಿ ನಿದ್ದೆ ಮಾಡ್ತಾನಂತ ಹೇಳ್ತಾರೆ ಒಂದು ಇನ್ಸಿಡೆಂಟ್. ಅವಾಗ ಹೇಳ್ತಾನ, ನಿದ್ದೆ ಮಾಡುವಾಗ ಅವನ ಕೂದಲು, ಅವನಿಗೆ ಒಳ್ಳೆ ಕೂದಲು ಇರತ್ತಂತೆ. ಅವ್ರಿಗೆ ಕೃಷ್ಣ ಹೇಳ್ತಾನಂತೆ ನಾರದರಿಗೆ, ನೀನು ಹೋಗಿ ಒಂದು ತುಂಬಾ ಉದ್ದ ತುಂಬಾ ಇದಾಗಿರತ್ತಂತ ಕೂದಲು, ಅದು ಭೂಮಿಯ ಮೇಲೇನೂ ಇರತ್ತೆ, ಬಂದಿರತ್ತಂತೆ. ಅದ್ಲಿ ಒಂದು ಒಂದೇ ಒಂದು ಕೂದಲನ್ನ ಕಿವಿ ಹತ್ರ ಇಟ್ಟುಕೋ, ಏನ್ ಕೇಳತ್ತ ಹೇಳು ಅಂತ. ಆಕೆ ಏನು ಆ ಕೂದಲ ತುದಿಯನ್ನ ಕಿವಿಯಲ್ಲಿ ಇಟ್ಟುಕೊಂಡ್ರೆ ಅಲ್ಲಿಂದ ಕೃಷ್ಣ 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 ಅಂತ ಧ್ವನಿ ಬರ್ತಾ ಇರತ್ತಂತ. ಅಂದ್ರೆ ಹೇಳೋ ತಾತ್ಪರ್ಯ ಏನು ಅಂದ್ರೆ, ಈವನ್ ಒಂದು ಗಾಢ ನಿದ್ರೆಯಲ್ಲಿನೂ ಅವನು ಕೃಷ್ಣ ಅಂತ ಅಲ್ಲಿನೂ ಅಂದ್ರೆ ಅಂಗ ಪ್ರತಿಯಂಗ ಕೇಶ ಅಂತ ತಕೊಂಡ್ರೆ, ಕೇಶ ಇಸ್ ನಾಟ್ ಈವನ್ ಇಸ್ ಜಸ್ಟ್ ಇಲ್ಲಿ ಸೈನ್ಸ್ ಹೇಳೋ ಪ್ರಕಾರ ಕೇಶ ಇಸ್ ಆಲ್ಮೋಸ್ಟ್ ಡೆಡ್ ಅಂತಾನೆ ಹೇಳ್ತಾರಲ್ಲ. ಸೊ ಅಷ್ಟು ಒಂದು ಒಂದು ಅವನ ದೇಹದಲ್ಲಿ ಇರುವಂತ ಅಂಗ ಪ್ರತ್ಯಂಗಗಳಲ್ಲಿನೂ ಆ ಕೃಷ್ಣನ ಸ್ಮರಣೆ ಅದು ಬಿಟ್ಟಿಲ್ಲ ಅಂತ ಎಲ್ಲಾ ಕಡೆನು ತುಂಬಿ ಇರುತ್ತೆ ಅರ್ಜುನನಿಗೆ. ಆದ ಕಾರಣದಿಂದ ನಾನು ಅವನ ಜೊತೆಲೇ ಇದ್ದೀನಿ, ಅವನಿಗೆ ಏನು ಒಳ್ಳೇದೋ ಅರ್ಜುನನಿಗೆ ಏನು ಒಳ್ಳೇದೋ ಮಾಡ್ತೀನಿ, ಹತ್ತಿರ ಇದ್ದು ಮಾಡಿಸ್ತಾ ಇದ್ದೀನಿ, ವಿಕಾಸ ಅದು ಸಖ್ಯ ಭಕ್ತಿ ಅಂತ ಹೇಳ್ತಾರೆ. ಅದಕ್ಕೆ ಅವನಿಗೆ ನಾನು ಒಂದು ಸಾರಥಿಯಾಗಿ ಆಗಿದ್ದೀನಿ. ಸೊ ಹೀಗೆ ಅವನು ನನ್ನನ್ನ ಭಾವನೆ ಮಾಡಿದ ಕಾರಣದಿಂದ ನಾನು ಅವನಿಗೆ ಸಾರಥ್ಯ ಮಾಡಿದ್ದೀನಿ. ಸಾರಥ್ಯ ಹೇಗೆ ಮಾಡಿದ್ದೀನಿ ಅಂದ್ರೆ, ಹೃದಯದಲ್ಲಿ ಇದ್ದು ಹೃದಯ ಅಂಬೋದಲ್ಲಿ ನಾನು ಆ ಒಂದು ಆ ರಥ ಆ ಜೀವನ ರಥವನ್ನ ಚಂದಾಗೆ ಅರ್ಜುನನ ರಥವನ್ನ ಚಂದಾಗೆ ನಾನು ಓಡಿಸ್ತಾ ಇದ್ದೀನಿ. ಈ ಕುದುರೆಗಳು ಏನು ಅಂದ್ರೆ ಪ್ರತಿ ಒಂದೊಂದು ಇಂದ್ರಿಯಗಳು, ಅನೇಕ ಕಡೆ ಇದು ಬರುತ್ತಲ್ಲ, ಕುದುರೆಗಳು ಅಂದ್ರೆ ಇಂದ್ರಿಯಗಳು ಅಂತ ಬರುತ್ತಲ್ಲ, ಈ ಒಂದೊಂದು ಇಂದ್ರಿಯಗಳನ್ನು ನಾನೇ ಆ ದುಷ್ಟ ಇದಕ್ಕೆ ಹೋದಾಗ ಅದನ್ನ ಹಿಡಿಯುತ್ತೀನಿ. ಸೊ ಕಂಪ್ಲೀಟ್ ಆಗಿ ಅರ್ಜುನ ಒಪ್ಕೊಂಡು ಕೊಟ್ಟುಬಿಟ್ಟಿದ, ನೀನೇ ನನ್ಗೆ ಸಾರಥಿ ಕೃಷ್ಣ, ನನ್ಗೆ ನೀನ್ ಸಾರಥಿ ಆಗು ಅಂತ ಹೇಳಿದ್ದು. ಜಸ್ಟ್ ನಾಟ್ ದ ಫಿಸಿಕಲ್ ಕುರುಕ್ಷೇತ್ರದಲ್ಲಿ ಆ ಫಿಸಿಕಲ್ ಚಾರಿಯಟ್ ಅನ್ನ ನಡೆಸುವ ಎಂಬುದಿಲ್ಲ, ಈ ದೇಹ ಅನ್ನೇ, ಈ ದೇಹ ಮಾತ್ರ ಇಲ್ಲ, ಈ ಜೀವದಲ್ಲಿ ನೀನು ನಿಂತಿದ್ದೀಯಾ, ನೀನೇ ಸಾರಥಿ ಅಂತ ನಾನು ತಿಳಿದಿದ್ದೀನಿ. ಸೊ ನೀನೇ ಎಲ್ಲ ಮಾಡು ಅಂತ ಆ ಸಾರಥ್ಯ ರೀನ್ಸ್ ಅನ್ನ ಕೃಷ್ಣನ ಕೈಯಲ್ಲಿ ಕೊಟ್ಟು ಬಿಟ್ಟಿದ್ದಾನ ಅವನು. ಆದ ಕಾರಣದಿಂದ ಪ್ರತಿ ಇಂದ್ರಿಯ ಎಲ್ಲವೂ ಚಂದಾಗಿ ಅವನು ನೋಡ್ಕೊಳ್ತಾ ಇರ್ತಾನೆ. ಯಾವಾಗ ಈ ರಥದಿಂದ ಆ ರಥಕ್ಕೆ ಎಷ್ಟು, ಮಹಾಭಾರತ ಯುದ್ಧದಲ್ಲಿ ಹೇಳಿದ ಆ ರಥಕ್ಕೆ ಎಷ್ಟೆಷ್ಟು ಯೋಧಗಳು ಎಷ್ಟೆಷ್ಟು ಶಸ್ತ್ರ ಅಸ್ತ್ರಗಳನ್ನೆಲ್ಲ ಹಾಕಿದನು, ಏನೂ ಆಗಿಲ್ಲ ಅಂತ. ಬಿಕಾಸ್ ಕೃಷ್ಣ ಸಾರಥ್ಯ, ಕೃಷ್ಣ ಸಾರಥಿಯಾಗೆ ಸಖ್ಯನಾಗೆ ಸಾರಥಿಯಾಗೆ ನಿಂತು ಬಿಟ್ಟಿದ್ದಾನೆ. ಆ ರಥ ಚಂದಾಗಿ ಅರ್ಜುನ ಅಂಬೋ ಆ ಜೀವ ಆಗಲಿ, ಈ ದೇಹವೂ ಆಗಲಿ ಒಂದು ಚಂದಾಗಿರುತ್ತೆ. ದ ಮಿನಿಟ್ ಹಿ ಗೆಟ್ಸ್ ದ ನಾವಾಗ ಅದನ್ನೇ ತೋರ್ಸನ್, ನಾನು ಸಾರಥ್ಯ ನಿಲ್ಸಿಬಿಟ್ಟು ಹೊರಗೆ ಬಂದ್ರೆ ಕ್ಷಣ ಕ್ಷಣಕ್ಕೇನು ಎಲ್ಲ ಸುಟ್ಟು ಬೂದಿ ಆಗ್ಬಿಡುತ್ತೆ ಆ ರಥ. ಹಾಗೇನೆ ನಮ್ಮ ರಥನು ಹಾಗೆ ಮಾಡ್ತಾ ಇದ್ದಾನೆ. ಹಾಗೆ ನಮ್ಮ ಈ ದೇಹವನ್ನು ಆ ಒಂದೊಂದು ಕ್ಷಣ, ಒಂದು ಡಾಕ್ಟರ್ ಫಿಸಿಷಿಯನ್ ಇದ್ರೆ ಅವರು ಸುಂದರ ಅವರೆಲ್ಲ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಮಚ್ ಬೆಟರ್ ಇನ್ ದ ಸೆನ್ಸ್. ಈ ದೇಹ ಇಷ್ಟು ಸೆಲ್ಸ್ ಇಷ್ಟು ಒಂದಾದ್ರೆ ಒಂದು ಚೂರು ಆಚೆ ಈಚೆ ಒಂದು ಡಿಸೀಸ್, ಇಮ್ಯುನಿಟಿ ಸ್ವಲ್ಪ ಕಡಿಮೆ ಆದಾಗ ವಿ ಸಿ ಪೀಪಲ್ ಹೌ ಮಚ್ ದೇ ಸಫರ್, ಎಷ್ಟು ಒಂದು ತಡ್ಕೊಳಕ್ಕಾಗಲ್ಲ. ಆಗದೆ ಕೃಷ್ಣ ಈ ಸಾರಥಿಯಾಗೆ ನಮ್ಗೆ ಗೊತ್ತಿದೆಯೋ ಇಲ್ಲವೋ ಚಂದಾಗೆ ಮಾಡ್ತಾ ಇದ್ದಾನೆ, ನಮ್ಮ ಕರ್ಮ ಮಾಡ್ಲಕ್ಕೆ ಅನುಕೂಲ ಮಾಡಿಕೊಟ್ಟು ಚಂದಾಗಿ ಈ ಸಾರಥ್ಯವನ್ನ ಮಾಡ್ತಾ ಇದ್ದಾನೆ. ಅವನು ಮಾಡ್ತಾನ ಅಂಬುವ ನೆನಪು ನಮಗೆ ಬರ್ಬೇಕು. ಅದಕ್ಕೆ ಇಲ್ಲಿ ಹೇಳೋ ಅಂತದ್ದು ಏನ್ ಹೇಳ್ತಾರಂದ್ರೆ, ಆ ಅರ್ಜುನನ ಹಾಗೆ ನಮ್ಗೆ ಮಾಡಕ್ಕೆ ಶಕ್ತಿ ಸಾಮರ್ಥ್ಯ ಏನೋ ಇಲ್ಲ. ಮಲ್ಕೊಂಡಿರುವಾಗಲೂ ಗಾಢ ನಿದ್ರೆಯಲ್ಲಿ ಏನೋ ಕೃಷ್ಣ ಕೃಷ್ಣ ಅಂತ ಅನ್ನಬೇಕು ಅಂದ್ರೆ ಜಾಗೃತ ಅವಸ್ಥೆಯಲ್ಲೇ ನಮ್ಗೆ ಬರೋದಿಲ್ಲ. ಗಾಢ ನಿದ್ರೆಯಲ್ಲಿ ಎಲ್ಲಿಂದ ಬರಬೇಕು ಅಂತ ದಾಸರೇ ಕೇಳ್ತಾರಲ್ಲ, ಸಹಾಯ ವ್ಯಾಪ್ತಿ ಸಂಧಿಯಲ್ಲಿ ಬರುತ್ತೆ. ಸೊ ಹಾಗೆ ನಾವೇನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಹೇಳ್ತಾರೆ, ಒಂದು ನೀವು ಏನು ಮಾಡ್ಬೇಕಾಗಿಲ್ಲ, ಅಟ್ಲೀಸ್ಟ್ ಮಲ್ಕೊಳಕ್ ಮುಂಚೆ ಈ ದೇಹದ ಸಾರಥ್ಯ ಕೃಷ್ಣನ ಕೈಯಲ್ಲಿ ಇದೆ ಅಂತ ಒಂದು ಸ್ಮರಣೆ ಮಾಡಿ ಮಲ್ಕೊಳ್ಳಿ. ಆಚಾರ್ಯ ಹೇಳ್ತಾರೆ, ನಮಗೆ ಗಾಢ ನಿದ್ರೆ ರಾತ್ರಿ ನಿದ್ರೆಯಲ್ಲಿ ಒಮ್ಮೆ ದೇವರು ಎಚ್ಚರಿಕೆ ಕೊಡ್ತಾನಂತ. ಆ ಎಚ್ಚರಿಕೆ ಯಾಕೆ ಕೊಡ್ತಾನಂತ, ಈ ನೆನಪನ್ನ ತಂದುಕೊಳ್ಳೋದು. ಯಾವಾಗ್ಲೂ ರಾತ್ರಿ ನಮ್ಗೆ ಆ ಎಚ್ಚರಿಕೆ ಆದಾಗ ಭಗವಂತ ಪದ್ಮನಾಭ ಮೂರ್ತಿಯನ್ನ ಆ ಒಂದು ಸ್ಮರಣೆ ಮಾಡಬೇಕು, ಅದಕ್ಕೆ ಕೊಟ್ಟಿದ್ದಾನಂತ. ಅಂದ್ರೆ ಅದು ಮಾಡಿದ್ರೆ ಏನಾಗತ್ತಂದ್ರೆ, ಅಷ್ಟು ತನಕ ನಾವು ಮಾಡಿದೀವ ಗಾಢ ನಿದ್ರೆಯಲ್ಲಿ ಆ ಸ್ವಪ್ನ ಅವಸ್ಥೆಯಲ್ಲಿ ನಾವು ಇರೋ
ಮಾಡುವಾಗ ಏನೇನು ಮಾಡಿದ್ದು ಆ ಅದೆಲ್ಲನ್ನೂ ದೇವರು ಅದು ತನ್ನ ಪೂಜೆಯಾಗೆ ಸ್ವೀಕಾರ ಮಾಡ್ತಾನೆ. ಮುಂದೆ ಹೇಳೋ ತನಕ ಏನೇನೆಲ್ಲ ಆಗತ್ತೋ ಅದನ್ನ ಅವನು ಪೂಜೆ ಅಂತ ಸ್ವೀಕಾರ ಮಾಡ್ತಾನೆ. ಸೊ ಅಟ್ ಲೀಸ್ಟ್ ಮಲ್ಕೊಳಕ್ ಮುಂಚೆ ದೇವರನ್ನ ಸ್ಮರಣೆ ಮಾಡಿ. ಎದ್ದ ತಕ್ಷಣ ಎಬ್ಬಿಸಿದ ಅಲ್ಲ ದೇವರು, ನಾವು ಹೇಳಬೇಕು ಅಂತ ಎಲ್ಲಿ ಇದೆ, ಎಬ್ಬಿಸಿದ್ದಾನೆ ಅವನು. ಸೊ ಕೇಶವ ಅಂತ ಒಂದು ಕೈ ಮುಗಿಯಿರಿ ಅಂತ ಅಟ್ ಲೀಸ್ಟ್ ಅದನ್ನಾರು ಮಾಡಂತಾರ. ಇದಕ್ಕೆ ರಿಲೇಟೆಡ್ ಇದು ಒಂದು ಕ್ವಶನ್ ಬರಬಹುದು, ಅರ್ಜುನನೇ ಸತ್ಯಕ್ಕೆ ಯಾಕೆ ಹೇಳ್ತಾರೆ ಮುಖ್ಯ ಪ್ರಾಣರ್ ಇರೋವಾಗ ಅವ್ರಿಗಿಂತ ಯಾರು ಮಾಡ್ತಾರ ಅಂದ್ರೆ, ಅದಕ್ಕೆ ಆನ್ಸರ್ ಅಲ್ಲೇ ಇದೆ. ಅಂದ್ರೆ ಗಾಢ ನಿದ್ರೆಯಲ್ಲಿ ಅಂತ ಹೇಳಿದ್ದಾರೆ, ಗಾಢ ನಿದ್ರೆಯಲ್ಲಿ ಅವರು ಮನುಷ್ಯ ಅವತಾರ ಮಾಡಿದ ಅರ್ಜುನ, ಮನುಷ್ಯನಾಗಿ ಅವತಾರ ಮಾಡಿದ್ದ, ಮನುಷ್ಯನ ಧರ್ಮವನ್ನ ಪಾಲನೆ ಮಾಡ್ತಾನೆ. ಫಸ್ಟ್ ಆಫ್ ಆಲ್ ಗುಡಾಕೇಶ್ ಅಂತ ಹೇಳ್ತಾರೆ ಅವನು. ಬಟ್ ನಿದ್ರೆ ಅಂದ್ರೆ ಇದು ಗಾಢ ನಿದ್ರೆ ಅಂತ ಹೇಳಿದ್ರೆ, ನಮ್ಗೆ ಮನುಷ್ಯರಿಗೆ ಮನುಷ್ಯರು ತಕೊಂಡಾಗ ಮನುಷ್ಯರಿಗೆ ಗಾಢ ನಿದ್ರೆಯಲ್ಲಿ ಆ ಪ್ರಜ್ಞೆಯೇ ಇರೋದಿಲ್ಲ, ಯಾವುದು ಕೆಲಸ ಮಾಡೋದಿಲ್ಲ. ಒಬ್ಬರನ್ನ ಬಿಟ್ಟು, ಯಾವುದು ಮುಖ್ಯ ಪ್ರಾಣರನ್ನ ಬಿಟ್ಟು ಯಾರು ಕೆಲಸ ಮಾಡೋದಿಲ್ಲ. ಅಲ್ಲಿ ಕೃಷ್ಣ ಬಂತು ಅಂದ್ರೆ ಅದು ಮುಖ್ಯ ಪ್ರಾಣರೇ ಆಗ್ತಾರೆ, ಮುಖ್ಯ ಪ್ರಾಣರೇ ಅಂತ ಇರ್ತಾರೆ. ಆ ಜೀವಿ, ಆ ಯೋಗ್ಯ ಜೀವಿ ಅರ್ಜುನ ಇದ್ದಾನೆ, ಅವನ ದ್ವಾರವಾಗ ಆ ಕೃಷ್ಣ ಅಂತ ಅವನ ದೇಹದಿಂದ ವಿಶೇಷವಾಗಿ ಹೇಳ್ತಾರೆ. ನಮ್ಗೇನು ಹೇಳ್ತಾ ಇರ್ತಾರಂತೆ, ಯಾಕೆಂದ್ರೆ ಹೇಳ್ತಾರೆ ನಾವು ಮನುಷ್ಯರು ಮಲ್ಕೊಂಡಿರುವಾಗ ಗುರಕ್ಕೆ ಹಾಕೋವಾಗ ನಮ್ಗೆ ಶಬ್ದ ಬರುತ್ತಂತೆ, ನಾವು ಗುರ್ರು ಗುರ್ರು ಅಂತೀವಿ. ಅದು ಗುರ್ರ ಅಲ್ಲ, ಅದು ಅದು ನಮ್ಮ ಕಂಠದಿಂದ ವಿಕಾರ ಹೊಂದಿ ಬರುತ್ತೆ. ಅದು ಬರುವಂತಹ ಶಬ್ದ ಭೂ ಭೂ ಭೂ, ಭೂತಿ ಭೂತಿ, ಉನ್ನತಿ ಉನ್ನತಿ, ಉತ್ತಮನಾಗಿದ್ದಿ ಉತ್ತಮನಾಗಿದ್ದಿ ಅಂತ ಅದು ಗುರ್ಕೆ ಹೊಡೆಯುವಾಗ ಆ ಭೂ ಭೂ ಅಂತ ಒಳಗಿದ್ದು ಆ ಮುಖ್ಯ ಪ್ರಾಣರು ಶಬ್ದ ಮಾಡ್ತಾ, ಅದು ಆ ಒಂದು ಸ್ತೋತ್ ಶಬ್ದ ಅಲ್ಲ, ಸ್ತೋತ್ರ ಮಾಡ್ತಾ ಅವ್ರು ಇರ್ತಾರೆ. ಅದು ನಮ್ಮ ಕಂಠದಿಂದ ಬರೋವಾಗ ಅದು ವಿಕಾರ ಆಗಿ ಅದನ್ನ ಗುರು ಗುರು ಅಂತ ಏನೋ ಶಬ್ದ ನಮ್ಗೆ ಬರುತ್ತೆ. ಸೊ ಹೀಗೆ ಎಲ್ಲರೆಂತ ಮಾಡ್ತಾರೆ ಅಂದ್ರೆ, ಅಲ್ಲಿ ಅಲ್ಲಿ ಆ ಒಂದು ಇನ್ಸಿಡೆಂಟ್ಲಿ ಅರ್ಜುನ ಮಲ್ಕೊಂಡು ಗಾಢ ನಿದ್ರೆಯಲ್ಲಿ ಇದ್ದಾನೆ, ಅವನ ಕೇಶದಿಂದ ಕೃಷ್ಣ ಬರ್ತಾ ಇದ್ರೆ ಈ ಮುಖ್ಯ ಪ್ರಾಣರೇ ಮಾಡಿಸಿದ್ದಾರೆ. ಸೊ ಮುಖ್ಯ ಪ್ರಾಣರು ಅರ್ಜುನನಲ್ಲಿ ಒಂದು ವಿಶೇಷ ರೂಪದಿಂದ ಅಲ್ಲೇ ಇದ್ದಾರೆ, ಅವರು ಆ ಒಂದು ವಿಶೇಷ ಅವರ ರೂಪದಿಂದ ಅಲ್ಲಿ ಇದ್ದಾರೆ. ಸೊ ಅವರೇ ಸಖ್ಯ ಭಕ್ತಿಗೆ ಎಲ್ಲದಕ್ಕೇನು ಮುಖ್ಯ ಪ್ರಾಣರು ಇಲ್ಲ, ಒಂದು ನವವಿಧ ಭಕ್ತಿಯಲ್ಲೇನು ನಾವು ಮುಖ್ಯ ಪ್ರಾಣರೇ ನೋಡ್ಬೇಕು, ಅವರೇ ತಾನೇ ಮಾಡಿಸುವವರು. ಸೊ ಹೀಗೆ ಸಖ್ಯ ಹೇಳ್ತಾರ, ಸಖ್ಯ ಭಕ್ತಿ. ಆದಮೇಲೆ ನೆಕ್ಸ್ಟ್ ಬರೋದು ಸಖ್ಯ, ಆದಮೇಲೆ ನೆಕ್ಸ್ಟ್ ನಮ್ಗೆ ಬರೋದು ಆತ್ಮ ನಿವೇದನ, ಅದೇ ಉತ್ತಮವಾದ ಭಕ್ತಿ ಅಂತ ಹೇಳ್ತಾರೆ. ಇಲ್ಲಿ ಆತ್ಮ ನಿವೇದನ ಬಂದು ಇದು ಇಟ್ ಇಸ್ ಇವನ್ ದಾಸ್ಯ ಸಖ್ಯ ಆತ್ಮ ನಿವೇದನ, ಇದು ಒಂದು 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 ಆಡ್ ಆನ್ ಆಗಿ ಆಗ್ತಾ ಹೋಗುತ್ತೆ. ಇಲ್ಲಿ ಕಂಪ್ಲೀಟ್ ಆಗಿ ಆತ್ಮನೇ ವೇದನ ಅಂದ್ರೆ ಕಂಪ್ಲೀಟ್ ಫುಲ್ ಆಗಿ ಬರೋದು ಆತ್ಮ ನಿವೇದನ ಬಲಿ ಚಕ್ರವರ್ತಿ ಮಾಡಿದ ಅಂತ ನಾವು ನೋಡ್ತೀವಿ. ಅಂದ್ರೆ ಅಲ್ಲಿ ಏನ್ ಬರುತ್ತೆ ಅಂದ್ರೆ, ನಾವು ಇಷ್ಟು ತನಕ ಬಂದದ್ದು ನಮ್ಮ ದೇಹ ನಮ್ಮ ಇಂದ್ರಿಯ ಎಲ್ಲವನ್ನೂ ಕೊಡ್ತಾ ಇದ್ದೀವಿ. ನಮಸ್ಕಾರ ವಂದನ ಮಾಡೋವಾಗ ಎಲ್ಲವೂ ನನ್ನ ಧಾರಾನಲ್ಲಿ ಹೇಳೋವಾಗಲೇ ಹೇಳ್ತಾರ, ಏನ್ ಹೇಳ್ತಾರಂತೆ, ಧಾರಾನ್ ಸುತಾನ್ ಪ್ರಿಯಾನ್ ಅಂತ ಹೇಳ್ತಾರೆ. ಧಾರಾ ಸುತಾನ್ ಪ್ರಿಯಾ, ನಮ್ಗೆ ಏನೇನೋ ಪ್ರಿಯ ವಸ್ತು ಇದೆ ಇದು ಹೇಳಿ, ಪ್ರಾಣಾನ್ ನಮ್ಮ ಪ್ರಾಣವನ್ನು ನಿನಗೆ ಅರ್ಪಣೆ ಮಾಡಿದ್ದೇನೆ, ಪರಸ್ಮೈ ಸನ್ನಿವೇದಯೇತ್ ಅಂತ ಅಲ್ಲಿ ಬರುತ್ತೆ. ಪರಸ್ಮೈ ಸನ್ನಿವೇದಯೇತ್, ಸನ್ನಿವೇದ ಆತ್ಮನಿ ವೇದನ ಅಲ್ಲಿನೂ ಬರುತ್ತೆ. ಸನ್ನಿವೇದಯೇತ್ ಅಂತ ಹೇಳುವಾಗ ಉಳಿದ ವಸ್ತುಗಳು ಏನೇನೆಲ್ಲ ನಮ್ ದೇವರಿಗೆ ಅಂತ ನಾವು ಕೊಡ್ತಾ ಇದೀವೋ ಯಾವುದೂ ನಮ್ಮದಲ್ಲ, ಎಲ್ಲವೂ ದೇವರು ಕೊಟ್ಟಿದ್ದು ದೇವರಿಗೆ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಬಟ್ ಇಲ್ಲಿ ಬರುವಾಗ ಆತ್ಮನೇ ವೇದನಂ ಅಂತ ಬರುವಾಗ ಆತ್ಮನೇ ಅಂತ ಬಳಸ್ತಾರೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ನಾವು ಕೊಡೋದು ಆ ಒಂದು ನಮ್ಮ ಸ್ವಕೀಯವಾದದ್ದು. ಅಂದ್ರೆ ಜೀವ ಆತ್ಮ ಅಂತ ಇಲ್ಲಿ ಬರೋದು ಜೀವವನ್ನ ಹೇಳುತ್ತೆ. ಅಂದ್ರೆ ಇದು ನಶ್ವರ ಆಗದೆ ಇರುವಂತ ನಿತ್ಯ ವಸ್ತು, ಜೀವ ಎಂಬುದು ನಿತ್ಯ ವಸ್ತು. ಈ ನಿತ್ಯ ವಸ್ತುವು ಯಾವತ್ತೂ ನಮ್ಮ ಜೊತೆಯಲ್ಲೇ ಇದೆ, ನಮ್ಮನ್ನ ಬಿಟ್ಟು ನಾವು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಜೀವ ಎಂಬುದು ನಾವೇ, ಸೊ ಅದು ನಾವೇ ನಮ್ಮನ್ನೇ ಕೊಡೋದು ಅಂದ್ರೆ ಆತ್ಮ. ಅಂದ್ರೆ ನಶ್ವರ ಆಗದೆ ನಿತ್ಯವಾಗಿ ಇರುವಂತ ಒಂದು ವಸ್ತು ಅಂದ್ರೆ ಅದು ಜೀವನೇ ಆಗ್ತಾನೆ. ಅದನ್ನೂ ಭಗವಂತನಿಗೆ ಕೊಡೋದು, ಭಗವಂತನ ಅಧೀನವಾಗಿದ ಸ್ವಕೀಯವಾದ ವಸ್ತುವನ್ನ ಭಗವಂತನ ಅಧೀನ ನಶ್ವರ ಆಗದೇ ಇರುವಂತ ನಿತ್ಯ ವಸ್ತುವನ್ನು ಒಂದಿದೆ ಅಂದ್ರೆ ಅದು ಜೀವ ಒಂದೇ ಆಗ್ಬೇಕು. ಅದನ್ನು ದೇವರ ಅಧೀನ, ಅದು ನಿನ್ನ ಕಾಲಡಿಯಲ್ಲಿ ಹಾಕಿದ್ದೀನಿ ಅಂತ ತಿಳ್ಕೊಳ್ಳ. ಆತ್ಮನಿ ಅಂದ್ರೆ ನಮ್ಮ ಅಲ್ಲಿ ಅಲ್ಲಿ ಬಲಿಚಕ್ರವರ್ತಿ ಬಂದಾಗ ಅವನು ಕೇಳೋದದೇ, ಅಂದ್ರೆ ದೇವರನ್ನ ಫಸ್ಟ್ ನಮ್ಮ 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 ದೇವರ ಮನೆಯಲ್ಲಿ ನೋಡ್ತಾ ಇರ್ತೀವಿ, ಆಮೇಲೆ ಆ ದೇವರೇ ಎಲ್ಲಾ ಕಡೆನೂ ಇದ್ದಾನೆ ಅಂತ ವ್ಯಾಪ್ತ ಉಪಾಸನ ಮಾಡ್ತೀವಿ, ಆಮೇಲೆ ಈ ಪಿಂಡಾಂಡದಲ್ಲಿ ಉಪಾಸನೆ ಬ್ರಹ್ಮಾಂಡದಲ್ಲಿ ಉಪಾಸನೆ ಮಾಡ್ತೀವಿ, ಅದ್ರ ಜೊತೆಯಲ್ಲಿ ಈ ಒಳಗೆ ಇರುವಂತ ಈ ಜೀವನಲ್ಲಿ ಅವನು ಇದ್ದಾನೆ, ಅವನೇ ನಡೆಸ್ತಾನ ಅಂತ ತಿಳ್ಕೊಳ್ಳೋದು ಅಂತ. ಇದು ಕಂಪ್ಲೀಟ್ ಆಗಿ ಆತ್ಮನಿ ವೇದನಂ ಅಂತ ಅಲ್ಲಿ ಹೇಳಿ ಅವನು ಬಲಿಚಕ್ರವರ್ತಿ ದೇವರಿಗೆ ಇದು ಸಮರ್ಪಣೆ ಮಾಡಿದ್ದಾನೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಕೊನೆಯ ಸ್ಟೇಜ್ ಬರುತ್ತೆ. ಇಲ್ಲಿ ಬರೋವಾಗ ಇನ್ನು ಕೆಲವು ವಿಷಯಗಳನ್ನ ಹೇಳ್ತಾರೆ. ಯಾವ್ದು ಅಂದ್ರೆ ನಾವು ಹೇಗೆ ಇರಬೇಕು, ಹೇಗಿದ್ರೆ, ಅದಕ್ಕೊಂದು ಎಕ್ಸಾಂಪಲ್ ನ್ಯಾಯ ಯೂಸ್ ಮಾಡಿ ಇವರು ವಿದ್ಯಾತ್ಮ ಸ್ವಾಮಿಗಳು ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇದು ನಾವು ಫೇಮಸ್ ಆಗಿ ಬರುತ್ತಾರ, ಮರ್ಕಟ ಕಿಶೋರ ನ್ಯಾಯ, ಮಾರ್ಜಾರ ಕಿಶೋರ ನ್ಯಾಯ ಅಂತ ಹೇಳೋ ತರ. ನಾವು ಹೇಗೆ ಇರಬೇಕಂದ್ರೆ ಅದು ಹೇಳ್ತಾರೆ ಅವರು, ಒಂದು ಕೋತಿ ಇರುತ್ತೆ ಅಂದ್ರೆ ಕೋತಿ ಕೂಸು ಅಂದ್ರೆ ಅದನ್ನ ಬಂದು ಒಂದು ಕಡೆ ಒಂದು ಕ್ಲೋಸ್ ರೂಮ್ ಆರ್ ಸಮಥಿಂಗ್ ಹಾಕೋದು, ಹಾಕಿ ಸ್ವಲ್ಪ ನೀರು ಬಿಡೋದು ಒಂದು ಕಂಟೈನರ್ಲಿ ಬಿಡ್ತಾ ಇದ್ರೆ ಅದು ಏನ್ ಮಾಡುತ್ತೆ ಅಂದ್ರೆ ಏನ್ ಆಕ್ಷನ್ ತಗೊಳಲ್ಲ ಅಂತ. ಆಮೇಲೆ ಅದು ಏನ್ ಮಾಡುತ್ತೆ, ನೀರು ಆ ಮಗು ಕಾಲು ಕೈ ಅದು ಮುಳುಗೋ ತನಕ ಆ ಮಗುಗೆ ಬಂದಾಗ ಆ ತಾಯಿ ಏನ್ ಮಾಡ್ತಾಳೆ ಅಂತ ಅದನ್ನ ತೆಗೆದು ತನ್ನ ಕುತ್ತಿಗೆ ಮೇಲೆ ಹಾಕೊಳ್ತಾಳಂತೆ, ಮತ್ತು ಏನೂ ಆಕ್ಷನ್ ತಗೊಳಲ್ಲ ಅಂತ. ಆಮೇಲೆ ಅವಳು ಏನ್ ಮಾಡ್ತಾಳೆ ಅಂದ್ರೆ, ಅದು ಆ ನೀರು ಜಾಸ್ತಿ ಆಗ್ತಾ ಆ ತಾಯಿಗೆ ಅಪಾಯ ಆಗುವಂತ ಸ್ಥಿತಿ ಬರುತ್ತಂತ. ಆವಾಗೆ ಅಂದ್ರೆ ಆ ಪ್ರಾಣ ಸಂಕಟ ಬಂದಾಗೆ ಒಂದು ಪ್ರಯತ್ನ, ಅಲ್ಲಿಂದ ಅಲ್ಲಿಂದ ಬೇರೆ ಕಡೆ ಓಡುವ ಒಂದು ಪ್ರಯತ್ನ ಮಾಡುತ್ತಂತ ತಾಯಿ. ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಳಕ್ಕೆ ಅದು ತಾಯಿ ಮಾಡ್ತಾಳಂತ. ಅವಾಗ ಈ ಮಗು ತಾಯಿಯನ್ನ ಗಟ್ಟಿಯಾಗಿ ಹಿಡ್ಕೊಳತ್ತಂತ, ತಾನು ಬಿಡಬಾರ್ದು ಅಂತ. ಸೊ ನಾವು ಹಾಗೆ ಇರಬಾರದು ಅಂತ ಹೇಳ್ತಾರೆ. ಅಂದ್ರೆ ಆ ತಾಯಿ ಕೋತಿ ತರ ಇರಬಾರದು ಅಂದ್ರೆ, ತಾಯಿ ಕೋತಿ ಆಪತ್ತು ಬಂದಾಗೆ ಪ್ರಯತ್ನ ಮಾಡಿತ್ತು, ಹಾಗಿರಬಾರದು. ಮತ್ತು ನಾವು ಹೇಗಿರ್ಬೇಕು ಅಂದ್ರೆ, ಆ ಕೋತಿ ಒಂದು ಕೋತಿಯ ಮಗು ಇತ್ತಲ್ಲ ಆ ತರ ಇರಬೇಕು. ಕೋತಿ ಮಗು ಏನ್ ಮಾಡಿತ್ತು ಅಂದ್ರೆ, ತಾಯಿಯನ್ನೇ ಹಿಡ್ಕೊಂಡಿರತ್ತಂತೆ, ಯಾವತ್ತೂ ತಾಯಿಯನ್ನ ಹಿಡ್ಕೊಂಡೇ ಇರತ್ತಂತೆ. ಆ ಮಗು ಹೇಗೆ ತನ್ನ ತಾಯಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀಯೋ, ಹಾಗೆ ನಾವು ದೇವರನ್ನ ಗಟ್ಟಿಯಾಗಿ ನಮ್ಮ ಅದು ಪಾದ ಸೇವನ ಬಂದಾಗ ಬಂತಲ್ಲ, ಆ ದೇವರ ಪಾದವನ್ನ ಗಟ್ಟಿಯಾಗಿ ಹಿಡ್ಕೋಬೇಕು. ದೇವರ ಪದಗಳನ್ನ, ಆ ದೇವರ ಶಾಸ್ತ್ರಗಳನ್ನ, ಆ ದೇವರು ಹೇಳಿದ್ದನ್ನ ಗಟ್ಟಿಯಾಗಿ ಹಿಡ್ಕೋಬೇಕು. ದೇವರು ಇದ್ದಾನೆ, ಸಖನಾಗಿದ್ದಾನೆ ಅಂತ ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ. ಹಾಗೆ ನಾವು ಗಟ್ಟಿಯಾಗಿ ದೇವರನ್ನ ಹಿಡ್ಕೊಂಡ್ರೆ ದೇವರು ಏನ್ ಮಾಡುತ್ತಾನ ಅಂತ ಹೇಳ್ತಾರೆ. ದೇವರು ಬಂದು ಅವಾಗ ಮಾರ್ಜಾರ ಕಿಶೋರ ನ್ಯಾಯ ಅಂತ ಹೇಳ್ತಾರೆ. ಅಂದ್ರೆ ದೇವರು ಹೇಗೆ ರಕ್ಷಣೆ ಆವಾಗ ಮಾಡ್ತಾನಂತೆ, ಹೇಗೆ ಮಾಡ್ತಾನಂದ್ರೆ ಅರ್ಜುನನ್ಗೆ ಮಾಡಿದಂತೆ. ಅವನು ಪಾತ್ರ ಸಾರಥಿ ನಾವು ದರ್ಶನ ಮಾಡುವಾಗ ಅವನು ಸಾರಥಿ ಹೇಗೆ ಮಾಡ್ತಾನಂದ್ರೆ, ಪ್ರತಿ ಹಿಂದೆಗಳು ನಾವು ಕರಿಬೇಕಾದೇ ಇಲ್ಲ ಅಂತ. ನಾವು ಬಂದು ದೇವರೇ ನನಗೆ ಕಷ್ಟ ಬಂದಿದೆ, ಬಂದು ಉಪಕಾರ ಮಾಡು ಅಂತ ಅವಾಗ ಹೋಗ್ಬೇಕಾಗದ್ದೇ ಇಲ್ಲ ಅಂತ. ಅವನ ಮಿತ್ರ, ಅವನು ಸಖ ಏನು ಮಾಡ್ತಾರೆ, ತಾವೇ ಬರ್ತಾರೆ. ಅವರೇ ಬಂದು ನಮಗೆ ನಾವು ಕೂಗಬೇಕಾದ ಅವಶ್ಯಕತೆನೇ ಇಲ್ಲ. ಅವರೇ ಬಂದು ಎಲ್ಲವನ್ನು ಒಂದೊಂದು ಅರ್ಜುನನಿಗೆ ಕೃಷ್ಣ ಹಾಗೆಲ್ಲ ರಕ್ಷಣೆ ಮಾಡಿದನು, ಹಾಗೆ ನಮಗೆ ಪ್ರತಿ ರಕ್ಷಣೆ ಮಾಡೋದು ಅಂದ್ರೆ ಅಲ್ಲಿ ಋಷಿಕೇಶ ಅಂತ ಕರೀತಾರೆ. ಅಂದ್ರೆ ಒಂದೊಂದು ಇಂದ್ರಿಯಗಳಲ್ಲಿನೂ ಇದ್ದು ರಕ್ಷಣೆ ಮಾಡ್ತಾನಂತ ದೇವರು. ಯಾಕೆಂದ್ರೆ ಕುರುಕ್ಷೇತ್ರ ಅಂಬೋದು ಹೊರಗೆ ಆಗೋದಲ್ಲ, ಒಂದೊಂದು ಇಂದ್ರಿಯದಲ್ಲಿನೂ ದೈತ್ಯರು ಕೂತಿರ್ತಾರೆ. ಸೊ ಅವ್ರ ಜೊತೆಯಿಂದ ರಕ್ಷಣೆ ಮಾಡ್ತಾ ಸದಾ ಒಂದು ಕ್ಷಣಕ್ಕೆ ರಕ್ಷಣೆ ನಾವು ಕೇಳದೇ ರಕ್ಷಣೆ ಮಾಡ್ತಾ ಅವನು ಇರ್ತಾನಂತ. ಇದು ಹೇಗೆ ಅಂದ್ರೆ ಮಾರ್ಜಾರ ಕಿಶೋರ ನ್ಯಾಯಂ ಅಂತ ಹೇಳುವಾಗ, ಆ ಒಂದು ಬೆಕ್ಕು ಏನು ಮಾಡುತ್ತಂದ್ರೆ, ಬೆಕ್ಕಿನ ಮರಿ ಇರತ್ತಲ್ಲ ಅದು ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದೇ ಇಲ್ಲ ಅಂತ, ಅದು ಸುಮ್ಮನೆ ಇರತ್ತಂತ. ತಾಯಿ ಅದನ್ನ ಯಾವತ್ತೂ ಮಗುವನ್ನ ಹಿಡ್ಕೊಂಡೇ ಇರ್ತಾಳಂತ, ಒಂದು ನಿಮಿಷ ಬಿಡೋದಿಲ್ಲ ಅಂತ. ಹಿಡ್ಕೊಂಡೇ ಹುಟ್ಟಿದ ಕೂಸನ್ನ ಹಿಡ್ಕೊಂಡೇ ಇರ್ತಾಳಂತ. ಹಾಗೆ ದೇವರು ನಮಗೆ ನಾವು ದೇವರನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ದೇವರು ನಮ್ಮನ್ನ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನಂತ. ಕಷ್ಟ ಬಂದಾಗೆ ನಮ್ಮ ಕಷ್ಟ ಬರದೇ ರಕ್ಷಣೆ ಮಾಡ್ತಾನೆ.
ಕಷ್ಟ ಬಂದಾಗೇನು ರಕ್ಷಣೆ ಹೇಗೆ ಮಾಡ್ತಾನಂದ್ರೆ ಅದೂ ಹೇಳ್ತಾರ ಈ ಶ್ರುತಿ ಸ್ಮೃತಿಗಳಲ್ಲಿ. ಅದಕ್ಕೆ ಪರಿಹಾರ ನಾವು ಕೇಳ್ತೀವಿ, ಏನೋ ಏನೋ ನಮ್ಗೆ ಯಕ್ಷನಿ ಕಾಟ ಬಂದಿದ ಅದು ಇದು ಅಂದ್ರೆ ಅದಕ್ಕೆ ಏನ್ ಮಾಡೋ ಏನೇನೋ ಹೇಳ್ತಾರಲ್ಲ, ಹೇಗೆ ದೇವರನ್ನ ಚಿಂತನೆ ಮಾಡೋದು, ಏನು ಮಾಡಬೇಕು, ಹೇಗೆ ರೋಗ ರುಜಿನಗಳನ್ನ ತೊಕ್ಕೋಬೇಕು, ಯಾವ ವ್ರತಗಳನ್ನ ಮಾಡಬೇಕು, ಹೇಗೆ ಮಾಡಬೇಕು, ಏನಾದ್ರು ತಪ್ಪು ಗಿಪ್ಪು ಆಗಿದ್ರೆ ಅದಕ್ಕೆ ಹೇಗೆ ನಾವು ದೇವರನ್ನ ಸೇವೆ ಮಾಡೋದು, ಹೇಗೆ ಚಿಂತನೆ ಮಾಡೋದು, ಮುಂತಾದೆಲ್ಲ ಅಲ್ಲೇ ಇರತ್ತೆ. ಅದನ್ನೆಲ್ಲ ಗುರುಗಳ ಮೂಲಕವಾಗಿ ದೇವರೇ ಕಳಿಸ್ತಾನಂತ, ದೇವರೇ ಕಳಿಸಿ ನಮ್ಗೆ ಎಲ್ಲವೂ ಹೇಳ್ಕೊಡ್ತಾನೆ, ಜೀವವನ್ನ ರಕ್ಷಣೆ ಮಾಡ್ತಾರಂತ ಅದು ನೋಡಿದ್ವಿ. ಸೊ ಹೀಗೆ ಆತ್ಮನಿ ವೇದನ ಎಂಬುದನ್ನ ಇಲ್ಲಿ ಹೇಳ್ತಾರೆ ಎಂಬುದಲ್ಲಿ ಕೃಷ್ಣಾರ್ಪಣಮಸ್ತು. ಇಲ್ಲಿ ಇದು ಆಕ್ಚುಲಿ ಭಾಗವತ ನೀವು ಕೇಳೋವಾಗ ಇವಾಗ ಭರತ ಪ್ರೋಷ್ಠಪದಿ ಭರತ ಆ ಸೀಸನ್ ಅಲ್ಲಿ ನೀವು ಏನೇ ಕತೆ ಕೇಳಿದ್ರು ಆ ಕತೆಗಳಲ್ಲಿ ಈ ನವವಿಧ ಭಕ್ತಿಗೆ ಒಂದೊಂದಕ್ಕೇನೋ ಒಂದೊಂದು ಆ ಒಂದು ಭಕ್ತರನ್ನ ಹೇಳಿದ್ದಾರೆ. ಒಂದೇ ಭಕ್ತರನ್ನ ಇಟ್ಕೋಬೇಕು ಅಂತ ಅವಶ್ಯವೇ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಶ್ರವಣಕ್ಕೆ ಪರೀಕ್ಷಿತ ಅಂತ ಫೇಮಸ್ ಆಗಿದ್ರು ಅಲ್ಲಿ ಶ್ರವಣದಲ್ಲಿ ನೀವು ರಾಮಾಯಣ ಮುಂತಾದ ಕೇಳುವಾಗ ಅಲ್ಲಿ ಸಂಪಾತಿಗೆ ಏನಾಯ್ತು, ಶ್ರವಣ ಸರಿಯಾಗಿ ಶ್ರವಣ ಹೇಗೆ ಮಾಡ್ಬೇಕು ಅಂತ ಅವನಿಗೆ ಅನುಗ್ರಹ ಆಗಿದೆ. ಆದ ಕಾರಣದಿಂದ ಚಂದಾಗಿ ಶ್ರವಣ ಮಾಡಿ ಮೋಕ್ಷ ಹೊಂದಿದ್ದ, ಕೊನೆಯಲ್ಲಿ ಅವನಿಗೆ ಮೋಕ್ಷ ಸಿಕ್ಕಿತ್ತು ಅಂತ ಹೇಳ್ತಾರೆ. ಕೀರ್ತನ ಅಂತ ಹೇಳುವಾಗ ನಾವು ಶುಕಮುನಿಗಳು ಕೀರ್ತನಕ್ಕೆ ಹೇಳ್ತೀವಿ. ಅದೇ ಸಮಯದಲ್ಲಿ ಭೀಷ್ಮ ವಿಷ್ಣು ಸಹಸ್ರನಾಮ ಹೇಳಿ ಆ ಕೀರ್ತನೆ ದೇವರೇ ಅವರಲ್ಲಿ ನಿಂತು ಮಾಡಿಸಿದ್ದಾನೆ ಅದು. ಸೊ ಒಂದೊಂದು ಭಕ್ತರಲ್ಲಿನೂ ಈ ಕ್ವಾಲಿಟೀಸ್, ಯಾಕೆಂದ್ರೆ ಎಲ್ಲರಿಗೇನೋ ನವವಿಧ ಭಕ್ತಿ ಇರಲೇಬೇಕು. ಸೊ ಒಂದೊಂದು ಉದಾಹರಣೆಗೆ ಒಂದೊಂದು ಹೇಳ್ತಾರೆ ಹೊರತು ನವವಿಧ ಭಕ್ತಿ ಎಲ್ಲಾ ಒಂದು ಜ್ಞಾನಿಗಳಲ್ಲಿನೂ ಇರುತ್ತೆ. ಇಲ್ಲಿ ಸ್ಮರಣೆ ಹೇಳುವಾಗ ಹಾಗೆ ಹೇಳ್ತಾರೆ, ಸ್ಮರಣೆ ಹೇಳುವಾಗ ಪ್ರಹ್ಲಾದನನ್ನು ಹೇಳ್ತಾರೆ, ಬಟ್ ಅಟ್ ದ ಸೇಮ್ ಟೈಮ್ ಧ್ರುವ ಸ್ಮರಣೆ ಮಾಡಿದ್ದ, ಧ್ರುವನನ್ನು ಹೇಳ್ತಾರೆ. ಪಾದ ಸೇವನೆ ಮಾಡುವಾಗ ಪಾದ ಸೇವನಕ್ಕೆ ನಾವು ಲಕ್ಷ್ಮೀ ದೇವಿಯನ್ನ ಸುಪ್ರೀಮಾಗ ಲಕ್ಷ್ಮೀ ದೇವಿಯನ್ನ ತಗೊಂಡಿದ್ದೀವಿ, ಬಟ್ ಪಾದ ಸೇವನೆ ಮಾಡಿದ್ದ ವಿಭೀಷಣ ಶರಣಾಗತಿ ಪಾದ ಸೇವನೆ ಮಾಡಿದ್ದ, ಮತ್ತು ಲಕ್ಷ್ಮಣ ಮಾಡಿದ್ದಾನೆ, ಮತ್ತು ಧರ್ಮರಾಜ ಬಂದು ರಾಜಸೂಯ ಯಾಗದಲ್ಲಿ ಧರ್ಮರಾಜ ಮಾಡಿದ್ದರು. ಆಮೇಲೆ ಅರ್ಜುನ ಆ ಒಂದು ಕೃಷ್ಣನ ಆ ಒಂದು ಯುದ್ಧಕ್ಕೆ ಮುಂಚೆ ಅಲ್ಲಿ ಅರ್ಜುನ ದುರ್ಯೋಧನ ಹೋದಾಗ ಕಾಲಡಿಯಲ್ಲಿ ನಿಂತು ಪಾದ ಸೇವೆ ಮಾಡಿ ನೀನೇ ಬೇಕು ಅಂತ ಕೇಳಿದ್ದಾನೆ. ಸೊ ಪಾದ ಸೇವೆ. ಆಮೇಲೆ ಅರ್ಚನಾ ಅಂತ ಬರೋವಾಗ ಅರ್ಚನಕ್ಕೆ ಋತು ಹೇಳ್ತೀವಿ, ಬಟ್ ಅಟ್ ದ ಸೇಮ್ ಟೈಮ್ ಹೇಳ್ತಾರ ಶಬರಿನೂ ಅರ್ಚನೆ ಮಾಡಿದ್ರು ದೇವರಿಗೆ ಅಂತ. ಅವಳಿಗೆ ಅಂತ ರೀತಿಯಲ್ಲಿ ರಾಮದೇವರು ಬರ್ತಾರಂತ ನೋಡ್ತಾ ಎಲ್ಲಾ ಕಾರ್ಯವೂ ರಾಮನಿಗೆ ಮೀಸಲಿಟ್ಲು ಅವಳು. ಸೊ ಅವಳು ಅರ್ಚನಾಕ್ಕೆ ಹೇಳ್ತಾರೆ. ಮತ್ತು ವಂದನಂ ಅಕ್ರೂರ ಫೇಮಸ್ ಆಗಿದೆ, ಮತ್ತು ಆ ವಂದನಂ ಎಂಬುದಕ್ಕೆ ಕುಂತಿಯನ್ನು ವಿಶೇಷವಾಗಿ ಹೇಳ್ತಾರೆ. ಎಲ್ಲಾ ಕಷ್ಟ ಏನು ಬಂದ್ರೂ ಅವರು ದೇವರನ್ನ ಕಂಪ್ಲೀಟ್ ಸರೆಂಡರ್ ಆದ್ಲು ಅಂತ ಹೇಳ್ತಾರೆ. ಸೊ ಅದಕ್ಕೆ ವಂದನಂ. ಆಮೇಲೆ ದಾಸ್ಯಂ ಅಂತ ಹೇಳುವಾಗ ಅಫ್ಕೋರ್ಸ್ ಹನುಮಂತ ದೇವರನ್ನ ಹೇಳ್ತಾರೆ. ಮೇನ್ ಆಗಿ ಹನುಮಂತ ದೇವ ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹೇಳ್ಕೊಂಡಿದ್ದಾನೆ ಹನುಮಂತ. ಸೊ ಅವನು ದಾಸ್ಯ, ಮತ್ತು ನಮ್ಮ ಇಡೀ ನಮ್ಮ ಸಿದ್ಧಾಂತದಲ್ಲಿ ದಾಸರ ನಮ್ಮ ಜಗನ್ನಾಥ ದಾಸರಂದ ಎಲ್ಲಾ ದಾಸರೇ. ಸೊ ದಾಸ್ಯ ಅದಕ್ಕೆ ತಿಳ್ಕೊಂಡು ಅದನ್ನ ಅನುಸಂಧಾನ ಸಹಿತವಾಗಿ ಅನುಷ್ಠಾನ ಮಾಡಿರುವಂತ ದಾಸವರ್ಗ. ಸೊ ಅದಕ್ಕೆ ದಾಸ್ಯ ಸತ್ಯ ಅರ್ಜುನ ಸತ್ಯ, ಮತ್ತು ನಮ್ಮ ಮಧ್ವಾಚಾರ್ಯರಿಗೇನು ಸತ್ಯ ಅವರೆಲ್ಲವೂ ತೋರಿಸಿದ್ದಾರೆ, ಅದನ್ನು ಹೈಲೈಟ್ ಮಾಡ್ತಾರೆ. ಮತ್ತು ಆತ್ಮ ನಿವೇದನ ಎಂಬುದಕ್ಕೆ ಬಲಿಚಕ್ರವರ್ತಿ ಹೇಳಿದನ್ನು ಮೂಲತಃ ವಾಯುದೇವರನ್ನ ಹೇಳ್ತಾರೆ. ಯಾಕೆಂದ್ರೆ ಪ್ರತಿ ಜೀವರಲ್ಲಿನೂ ಇದ್ದು ಆ ಜೀವಕ್ಕೆ ಏನು ದೀನಂ ದೂನಮನಾಥಂ ಅಂತ ಹೇಳುವಾಗ ಆ ಜೀವಕ್ಕೆ ಏನು ಮಾಡೋದು ಅಂತೂ ಗೊತ್ತಿಲ್ಲಂಗಿರುವಾಗ ಆ ಜೀವ ಮಾಡಿದ ನಮ್ಮಂತವ್ರು ಮಾಡಿದ ಚೂರು ಚಾರು ಕರ್ಮಗಳು ಏನೋ ಒಂದು ಭಕ್ತಿ ಏನೋ ಒಂದು ಮಾಡ್ತೀವಿ, ಎಲ್ಲಾ ದೋಷ ಭರಿತವಾಗೇ ಇರುತ್ತೆ. ಇದ್ರೂ ಆ ಗುಣಗಳನ್ನ ಮಾತ್ರ ನಾವೊಂದು ತಾಯಿ ಮಗುವನ್ನ ಹೇಗೆ ನೋಡ್ಕೊಳ್ತಾಳೋ ಹಾಗೆ ನೋಡ್ಕೊಂಡು ಅದನ್ನ ದೇವರಿಗೆ ಅರ್ಪಣೆ ಮಾಡ್ತಾರೆ. ಹೇಗೆ ಹಂಸ ಜಪ ಮಾಡುತ್ತಾ ಕ್ಷಣ ಕ್ಷಣಕ್ಕೆ ಮಾಡುತ್ತಾನದಕ್ಕೆ ನಾವು ಹೇಳ್ತೀವಿ ಹಂಸ ಮಂತ್ರ ಸಮರ್ಪಣ ಅಧ್ಯಯನಾರು ಮಾಡಿ ಅದು ದೇವರು ಅವರು ಕ್ಷಣ ಕ್ಷಣಕ್ಕೆ ವಾಯುದೇವರು ನಮ್ಮಲ್ಲಿ ನಿಂತು ಮಾಡಿಸ್ತಾ ಇದ್ದಾರಂತ ಆತ್ಮ ನಿವೇದನಕ್ಕೆ ತಿರುಗನು ವಾಯುದೇವರನ್ನು. ಸೊ ಹೀಗೆ ನೀವು ಅನೇಕ ರೀತಿಯಿಂದ ಇದನ್ನ ನೋಡಬಹುದು. ಹೀಗೆ ಧರ್ಮ
ಇದು ಭಾಗವತ ಧರ್ಮ, ಆ ಈ 30 ಧರ್ಮಗಳು, ಇದನ್ನ ನಾವು ತಿಳ್ಕೊಂಡು ಅದನ್ನ ಚಿಂತನೆ ಮಾಡಬೇಕು. ಎಷ್ಟಾಗತ್ತೋ ಅಷ್ಟು ದೇವರೇ ಮಾಡಿ ಮಾಡಿಸ್ತಾನ. ಯಾಕೆ ಅಂದ್ರೆ ನಾವು ಎಲ್ಲರೂ ಇಷ್ಟು ಈ ಕಾಲದಲ್ಲಿ ಈ ದೇವರ ಬಗ್ಗೆ ಕೇಳಬೇಕು, ತಿಳ್ಕೋಬೇಕು ಅಂತ ಒಂದು ಜಿಜ್ಞಾಸೆ ಬಂದಿದೆ ಅಂದ್ರೆ ಒಂದು ಸಾತ್ವಿಕ ಜೀವರೇ ನಾವು ಇರಬೇಕು. ಸೊ ಸಾತ್ವಿಕ ಜೀವರು ಅಂದ್ರೆ ನಮ್ಮಲ್ಲಿ ನಮ್ಮ ಸ್ವರೂಪದಲ್ಲಿ ಈ 30 ಧರ್ಮಗಳು ಇದ್ದೇ ಇದೆ. ಅದು ಕಾಲ ಬಂದಾಗ ದೇವರು ಅದನ್ನ ವ್ಯಕ್ತ ಮಾಡೇ ಮಾಡ್ತಾನೆ. ಬೋದಲ್ಲಿ ಕೃಷ್ಣಾರ್ಪಣಮಸ್ತು.